यदितं तव भक्तानाम् अस्माकं नृहरे हरे सदा सुकार्यं कार्यज्ञ प्रलयर्कायित प्रभ हरिकथामृत सार गुरुगळ करुणदिन्दापणितु पेळुवे परम भगवद् भक्तरिदनादरदि केळुवुदु कृष्ण. ಇಲ್ಲಿ ನಾವು ಭಾಗವತ ಧರ್ಮವನ್ನ ನೋಡ್ತಾ ಬಂದಿದ್ದೀವಿ. ಇದು ಋಷಭ ದೇವರು ತಮ್ಮ ಮಕ್ಕಳಿಗೆ ಹೇಳಿದ್ದು. ಆ ಮಕ್ಕಳು ನಿಮಿ ಚಕ್ರವರ್ತಿಗೆ ಹೇಳಿದ್ದನ್ನ ನಾರದರು ವಸುದೇವನಿಗೆ ಹೇಳ್ತಾರ. ಇದು 11th ಸ್ಕಂದದಲ್ಲಿ ಬಂದಿದೆ. ಇದರಲ್ಲಿ ಬರುವಂತ 30 ಧರ್ಮದಲ್ಲಿ 30 ಧರ್ಮಗಳು ಇದು ಪ್ರಬುದ್ಧ ಹೇಳಿದ್ದು ಭರತ. ಇದು ಓವರ್ಲ್ಯಾಪ್ ಆಗತ್ತ. ಕವಿ ಹೇಳಿದ್ದು ಕೆಲವು ಅಸಂಗಾಂಬೋದನ್ನ ಕವಿ ಫಸ್ಟ್ ಶುರು ಮಾಡ್ತಾರ. ಕವಿ ಹೇಳಿದ ಮೇಲೆ ಹರಿ ಬಂದು ಸರ್ವತಾ ಮನಸ್ಸು ಅಸಂಗಮ್ ಎಂಬುದನ್ನ ಕವಿ ಹೇಳಿದ್ದನ್ನ ಹರಿ ಅವರು ಸ್ಪಷ್ಟ ಮಾಡುತ್ತಾ ಅಲ್ಲಿ ಸಾಧು ಸಂಘ ಆದವು ಸಾಧು ಸಂಘ ಆದವು ಎಂಬುದು ಎರಡು ಕಡೆನು ಆದವು ಸರ್ವತಾ ಮನಸ್ಸು ಅಸಂಗ ಆದವು ಸತ್ಸಂಗ ಇದು ಎರಡನ್ನು ನಾವು ಇಟ್ಕೋಬೇಕು. ಇದು ಹರಿ ಹೇಳಿದ್ದು. ಆಮೇಲೆ ಅಂತರಿಕ್ಷ ಎಂಬುದು ಭಗವಂತನ ಮಾಯೆಯನ್ನ ಬಗ್ಗೆ ಹೇಳ್ತಾರೆ. ಮಾಯೆ ಎಂಬುದು ಬೇಸಿಕಲಿ ಇಲ್ಲಿ ಮಾಯೆ ಎಂಬುದು ಏನು ಅಂದ್ರೆ ಭಗವಂತನೇ ಎಲ್ಲವನ್ನು ಮಾಡಿ ಮಾಡಿಸ್ತಾ ಇರೋವಾಗ ನಾನು ಮಾಡಿದ್ದೆ ಅಂಬೋ ಒಂದು ಮಾಯ ಅಂದ್ರೆ ಭಗವಂತನ ಇಚ್ಛಾಶಕ್ತಿ ದುರ್ಗಾದೇವಿಯಿಂದ ಅದನ್ನ ದೇವರು ಮಾಡಿಸ್ತಾನ. ಆ ಭ್ರಮೆಯನ್ನ ಭ್ರಾಮಕತ್ರಯ ಅಂತ ಹೇಳ್ತಾರಲ್ಲ ದಾಸರು, ಆ ಭ್ರಾಮಕತ್ರಯ ಬಗ್ಗೆ ಹೇಳ್ತಾರೆ. ಅದು ಹೇಳುವಾಗ ನೆಕ್ಸ್ಟ್ ಬರೋದು ಪ್ರಬುದ್ಧ. ಪ್ರಬುದ್ಧ ಬಂದವದು ಅವ್ರು ಏನ್ ಹೇಳ್ತಾರಂದ್ರೆ ಈ ಮಾಯೆ ದೇವರ ಮಾಯೆಯನ್ನ ಹೇಗೆ ದಾಟೋದು ಅಂತ ಬಂದಾಗ ಅದು ದಾಟುವ ಮಾರ್ಗ ಏನು ಅಂದ್ರೆ ಗುರು. ಆ ಒಂದು ಗುರುವನ್ನ ಶರಣ ಹೋಗಬೇಕು. ಗುರು ಮೂಲತಃ ನಾವು ಹೇಗೆ ಗುರು ಅಂದ್ರೆ ಯಾರು ಗುರು? ಈ 30 ಧರ್ಮ ಅವನಿಗೆ ಗೊತ್ತಿರಬೇಕು. ಆ ಗುರು ಗೊತ್ತಿದ್ರೆ ಮಾತ್ರ ಸಾಲದು. ಇದನ್ನ ಅಭ್ಯಾಸದಲ್ಲಿ ಆಚರಣೆಯಲ್ಲಿ ಇಟ್ಟಿರಬೇಕು. ಅಟ್ಲೀಸ್ಟ್ ಆಚರಣೆ ಮಾಡುವ ದಾರಿಯಲ್ಲಿ ಅವನು ಹೋಗುತ್ತಾ ಇರಬೇಕು. ಅಂತದ್ದವನಿಂದ ಕೇಳಬೇಕು. ಬಿಕಾಸ್ ಓನ್ಲಿ ಹೀ ಕ್ಯಾನ್ ಕರೆಕ್ಟ್ ಅಸ್. ಅದರ್ವೈಸ್ ಬರೀ ಪುಸ್ತಕ ನೋಡಿ ಓದೋರ್ ಹತ್ರ ಅಂದ ನಮ್ಗೆ ಏನಾದ್ರು ಪ್ರಶ್ನೆ ಬಂದ್ರೆ ನಾವೇನಾದ್ರು ತಪ್ಪು ಮಾಡಿದ್ರೆ ಅವ್ರು ಏನು ಕರೆಕ್ಟ್ ಮಾಡ್ತಾರೆ, ಏನು ಉಪಾಯ ಹೇಳ್ಕೊಳಕ್ ಆಗತ್ತೆ? ಆದ ಕಾರಣದಿಂದ ಆಚಾರ್ಯ ಅಂತ ಅರ್ಥಕ್ಕೇನೆ ಆಚರತಿ. ಯಾರು ಆಚರಣೆ ಮಾಡ್ತಾನೋ ಶಾಸ್ತ್ರದಲ್ಲಿ ಹೇಳಿದ್ದನ್ನ ತಿಳ್ಕೊಂಡು ಅದು ತನ್ನ ಆಚರಣೆಯಲ್ಲಿ ಯಾರು ಇಟ್ಟು ಆಚರಣೆಯಲ್ಲಿ ತನಗೆ ಬಂದ ಸತ್ಯಗಳನ್ನು ತನಗೆ ಬಂದ ಅನುಭವಗಳ ಜೊತೆಯಲ್ಲಿ ತನ್ನ ತನ್ನ ಆತ್ಮೀಯರಿಗೆ ತನ್ನ ತನ್ನ ಒಂದು ಶಿಷ್ಯಂದರಿಗೆ ಯಾರು ಹೇಳ್ತಾನೋ ಅವನೇ ಆಚಾರ್ಯ ಆಗ್ತಾನೆ. ಅಂತ ಗುರುಗಳಿಗೆ ಹೋಗಿ ಅಂತ ಗುರುಗಳಲ್ಲಿ ಯಾರು ಚಿಂತನೆ ಮಾಡಬೇಕು ನಾವು ಅಂದ್ರೆ ಅಲ್ಲಿ ಹೇಳ್ತಾರೆ ಈ ಗುರುಗಳಲ್ಲಿ ದೇವರು ನಮ್ಮ ಇಷ್ಟ ದೇವ ಅಂತ ಹೇಳ್ತಾರೆ. ನಮ್ಗೆ ಯಾಕೆ ಇಷ್ಟ ದೇವ ಹೇಳ್ತಾರೆ ಅಂದ್ರೆ ನಮ್ಗೆ ದೇವರು ಅಂದ ಕೂಡಲೇ ಒಬ್ಬೊಬ್ಬರಿಗೆ ಒಂದೊಂದು ದೇವರ ರೂಪ ಆಕಾರ ವಿಶೇಷಗಳು ಇರ್ಬೋದು ಮತ್ತು ಅವರ ಚರಿತ್ರೆ ದೇವರ ಕೃಷ್ಣ ರಾಮ ಮುಂತಾದ ನಮಗೆ ಇರುತ್ತೆ ಮನಸ್ಸು ತಕ್ಕಂತೆ ನಮ್ಗೆ ಎಲ್ಲಿ ನಿಲ್ಲತ್ತೋ ಆ ಒಂದು ದೇವರನ್ನ ನಮ್ಮ ಗುರುಗಳಲ್ಲಿ ಆ ಮುಖ್ಯ ಪ್ರಾಣಾಂತರ್ಗತ ಆ ರೂಪವನ್ನ ಇಟ್ಟು ಅದೇ ನಮ್ಮನ್ನ ಬಿಂಬರೂಪ ಅಂತ ಚಿಂತನೆ ಮಾಡಿ ಕೇಳಬೇಕಂತೆ. ಹಾಗೆ ಕೇಳಿ ಆಚರಣೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಇದು ನೋಡ್ತಾ ಬಂದಿದ್ದೀವಿ ನಾವು. ಐ ಥಿಂಕ್ 10 ನೋಡಿದ್ದೀವಿ, ಅಹಿಂಸಾ ತನಕ ನೋಡಿದ್ದೀವಿ. ನೆಕ್ಸ್ಟ್ ಬರೋದು ಸಮತ್ವಂ ಎಂಬುದನ್ನ ಹೇಳ್ತಾರೆ. ಸಮತ್ವಂ ಅಂದ್ರೆ ಏನು? ಈ ಸಮತ್ವ ಎಂಬುದನ್ನ ನಾರ್ಮಲ್ ಕಾಂಟೆಕ್ಸ್ಟ್ಲಿ ಸುಖ ದುಃಖ, ನಮ್ಗೆ ಸುಖ ಬಂದಾಗಲೂ ದುಃಖ ಬಂದಾಗನು ನಾವು ಇದನ್ನ ನೋಡ್ತಾ ಬಂದಿದ್ದೀವಿ. ಸುಖ ದುಃಖ ಏನು ಬಂದ್ರೂ ನಾವು ಸುಖ ಬಂದಾಗ ಕುನಿಯಬಾರದು, ದುಃಖ ಬಂದಾಗ ಹಾಗೆಯೇ ಎಲ್ಲವೂ ಸರ್ವಸ್ಸು ಹೋಯ್ತು ಅಂತ ನಮ್ಮ ಜೀವನ ಮೇಲೆನೆ ಆಸೆಯನ್ನ ಬಿಟ್ಟು ಕೆಲಸ ಮಾಡದೇ ಇರೋದು ಹಾಗೇನೆ ಇಲ್ಲ. ಸೊ ಎದ್ದ ಟೈಡ್ ಇರಬಾರದು, ಒಂದೇ ರೀತಿಯಿಂದ ಇರಬೇಕು ಅಂಬ ಸುಖ ದುಃಖ ಅಂತ ಮಾಮೂಲಾಗಿ ಹೇಳ್ತೀವಿ. ಅದು ಗೀತೆಯಲ್ಲಿನೂ ಅನೇಕ ಬಾರಿ ಬಂದಿದೆ. ಸಮತ್ವ ಬೇಕು, ಸುಖದಲ್ಲಿನೂ ದುಃಖದಲ್ಲಿನೂ ಸಮವಾಗಿ ಇರಬೇಕು ಅಂತ ಹೇಳಿದ್ದಾಗ ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂದ್ರೆ ಸುಖ ಈಕ್ವಲ್ಸ್ ದುಃಖ ಅಂತ ಆಗತ್ತಾ ಅಂದ್ರೆ ಹಾಗೆ ಹೇಳ್ತಾ ಇಲ್ಲ. ಜೀವ ಆ ಜ್ಞಾನಿ ಅಥವಾ ಆ ದಾರಿಯಲ್ಲಿ ಹೋಗುವಂತ ನಮಗೆ ಆ ಜ್ಞಾನ ಬೇಕು. ಸುಖ ಏನು ದುಃಖ ಏನು ಎಂಬುದು ಗೊತ್ತಿರಬೇಕು. ಬಟ್ ಅದು ಎಷ್ಟು ಗೊತ್ತಿರಬೇಕು ಅಂದ್ರೆ ಈ ಸುಖ ಅಂಬೋದು ನಾವು ಯಾವುದನ್ನ ಸುಖ ಅಂತ ಭಾವನೆ ಮಾಡ್ತೀವೋ ಅದು ಮನಸ್ಸಿನ ಒಂದು ವಿಕಾರ. ಮನಸ್ಸು ಯಾವುದನ್ನ ಅಂಟಿಕೊಂಡಿದೆಯೋ ಅದು ಬೇಕು ಅಂತ ಅಂಟಿಕೊಂಡಿದೆಯೋ ಅದು ಸುಖ ಆಗತ್ತೆ. ಅದು ಯಾವುದನ್ನ ಬೇಡ ಅಂತ ಚಿಂತನೆ ಮಾಡುತ್ತೋ ಅದು ದುಃಖ ಆಗತ್ತೆ. ಸೊ ಹೀಗೆ ಮನಸ್ಸಿನ ಧರ್ಮ. ಸೊ ಈ ಮನಸ್ಸಿನ ಧರ್ಮ ಇದು ನಮಗೆ ದೇವರನ್ನ ನೆನಪು ಬರದೇ ಮಾಡತ್ತ. ಸುಖ ಬಂದಾಗೆ ನಮ್ಗೆ ಸುಖ, ಯಾವ ಸುಖ ಬರತ್ತ? ಎಲ್ಲ ಪದಾರ್ಥದಿಂದ ಸುಖ ಬರುತ್ತ. ಪದಾರ್ಥ ಬೇಕು, ಪದಾರ್ಥ ಆಗಲಿ, ನಮ್ಮನ್ನ ಸುತ್ತಮುತ್ತ ಇರುವಂತ ನಮ್ಮ ಬಂಧುಗಳು, ಮನೆ ಬಂಧು ಮುಂತಾದದಿಂದ ಮನೆ ನಮ್ಮ 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 ಸುತ್ತ ಇರುವಂತ ಎಲ್ಲರಿಂದಲೂ ಬರುವಂತದ್ದು ಈ ಸುಖ ಪ್ರಾಕೃತ ಸುಖ ಆಗತ್ತೆ. ಈ ಪ್ರಾಕೃತ ಸುಖ ನಮಗೆ ದೇವರ ನೆನಪನ್ನ ಮರೆ ಮಾಡತ್ತೆ. ಸ್ವರ್ಗದಲ್ಲಿನೂ ಈ ಸಾಧ್ಯತೆ ಉಂಟು ಅಂತ ಹೇಳ್ತಾ, ಸ್ವರ್ಗದಲ್ಲಿ ಭೋಗದಲ್ಲಿ ಇದ್ದು ದೇವರನ್ನೇ ಮರೆತು ಬಿಡ್ತೀವಿ ಅಂತ. ಸೊ ಹೀಗೆ ಈ ಸುಖ ಅಂಬೋದು, ಈ ಪ್ರಾಕೃತ ಸುಖ ಅಂಬೋದು ನಮ್ಮ ಮೋಕ್ಷ ಸಾಧನಕ್ಕೆ ಅದು ವಿರೋಧಿ ಅಂತ ಚಿಂತನೆ ಮಾಡೋದು. ಹಾಗೇನೆ ದುಃಖ ಬಂದಾಗ ಏನೂ ನಮಗೆ ತೋಚೋದಿಲ್ಲ, ಎಲ್ಲವೂ ಸರ್ವಸ್ವೂ ನಮ್ಗೆ ಹೋದಂತೆ ಕಾಣುತ್ತೆ. ಆವಾಗಲೂ ದೇವರ ನೆನಪು ಬರೋದಿಲ್ಲ. ಆದ ಕಾರಣದಿಂದ ಅದೂ ನಮ್ಗೆ ಮೋಕ್ಷ ವಿರೋಧಿ ಅಂದ್ರೆ, ಬೇಸಿಕಲಿ ದೇವರಿಂದ ದೇವರ ನೆನಪನ್ನ ತರದೇ ಇರುವಂತ ಈ ಪ್ರಾಕೃತ ಸುಖ ದುಃಖ ಎರಡೂ ನಮಗೆ ಮೋಕ್ಷ ವಿರೋಧಿ. ಆ ಅಂಬೋ ದೃಷ್ಟಿಯಲ್ಲಿ ಅದು ಎರಡು ಸಮ ಆಗತ್ತೆ. ಅಂದ್ರೆ ಸುಖವೂ ನಮ್ಗೆ ಬಂಧನದಲ್ಲೇ ಇಡತ್ತೆ, ದುಃಖವೂ ಈ ಪ್ರಾಕೃತ ಸುಖ ಪ್ರಾಕೃತ ದುಃಖ ನಮ್ಗೆ ಬಂಧನದಲ್ಲಿ ಇಡೋ ಕಾರಣದಿಂದ ಅದು ಎರಡೂ ಒಂದೇ ಅಂತ ಆ ರೀತಿಯಿಂದ ತಿಳ್ಕೋಬೇಕು. ಇಲ್ಲಿ ಹೇಳುವಂತದ್ದು ಸುಖ ದುಃಖ ಮಾತ್ರ ಇಲ್ಲ, ಈ ದ್ವಂದ್ವಗಳು ಜೀವನದಲ್ಲಿ ಬರುವಂತ ದ್ವಂದ್ವಗಳು ಸುಖ ದುಃಖನೇ ಮೇನ್ ಆಗಿ. ಅದು ಯಾವ್ದು ಮೂಲಕ ಬರುತ್ತೆ? ಲಾಭ ನಷ್ಟ, ಒಂದು ಏನೋ ಒಂದು ವ್ಯಾಪಾರದಲ್ಲಿ ಲಾಭ ಇರಬಹುದು, ಅಥವಾ ಇತರ ವಿಷಯಗಳಲ್ಲಿ ಒಂದು ಲಾಭ ಪ್ರಾಫಿಟ್ ಇರಬಹುದು, ಅಥವಾ ನಮ್ಗೆ ನಷ್ಟ ಆಗ್ಬೋದು. ನಷ್ಟ ಆಗೋದು ನಮ್ಮ ಪದಾರ್ಥಗಳ ನಷ್ಟ ಆಗೋದು, ಅಥವಾ ನಮ್ಮ ಬಂಧುಗಳು ಹೋಗೋದು, ನಮ್ಮ ಬಂಧುಗಳು ನಮ್ಮನ್ನ ಬಿಟ್ಟು ಹೋಗೋದು, ಒಂದೇ ಎರಡೇ ಆಗತ್ತೆ. ಒಂದು ನಾವು, ಯಾವ ಪದಾರ್ಥವು ಶಾಶ್ವತ ಅಲ್ಲ. ಒಂದು ನಾವು ಪದಾರ್ಥ ಬಂಧುಗಳನ್ನ ಬಿಟ್ಟು ನಾವು ಹೋಗ್ತೀವಿ, ಅಥವಾ ಪದಾರ್ಥ ಬಂದು ನಮ್ಮನ್ನ ಬಿಟ್ಟು ಹೋಗುತ್ತೆ. ಇಟ್ಸ್ ಜಸ್ಟ್ ಯಾರು ಫಸ್ಟ್ ಹೋಗ್ತಾರ ಎಂಬುದಲ್ಲಿ ತಾನು ವ್ಯತ್ಯಾಸ ಇದೆ ಹೊರತು ಎಲ್ಲವೂ ಅನಿತ್ಯ ಆಗತ್ತೆ, ಇಂಪರ್ಮನೆನ್ಸ್ ಅನ್ನ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಬರೋದೇನು ಸುಖ ದುಃಖ ಬರುತ್ತೆ. ಇದನ್ನೇ ಸರ್ವಸ್ವ, ಲಾಭ ನಷ್ಟ ಬಂದಾಗ, ಲಾಭ ಬಂದಾಗ ಮುಟ್ಟತ್ತ ಅದಾಗತ್ತ, ದುಡ್ಡು ಕಾಸು ಬರುತ್ತ, ತುಂಬಾ ಫ್ರೆಂಡ್ಸ್ ಬರ್ತಾರ, ಹೀಗೆ ಬರೋದು ಲಾಭ. ಅದಕ್ಕೆ ಆಪೋಸಿಟ್ ನಷ್ಟ. ಇದು ಮೂಲಕವಾಗಿ ನಮ್ಗೆ ಬರೋದು ಪ್ರಾಕೃತ ಸುಖ ಪ್ರಾಕೃತ ದುಃಖ. ಸೊ ಆದ ಕಾರಣ ಇದು ಎರಡು, ಈ ಪ್ರಾಕೃತ ಸುಖ ದುಃಖದ ಕಾರಣವಾಗ ಇದು ಮನೋವಿಕಾರವಾಗತ್ತೆ. ಆದ ಕಾರಣದಿಂದ ಇದು ನಮಗೆ ದೇವರಿನಿಂದ ದೂರ ಮಾಡುತ್ತೆ. ಅದಕ್ಕೆ ಇದು ಎರಡು ದೇವರ ದೂರ ಮಾಡುವ ವಿಷಯದಲ್ಲೂ ಇದು ಸಮ ಅಂತ ಚಿಂತನೆ. ಸೊ ಸುಖ ದುಃಖ ಯಾವುದಿಂದ ಬರುತ್ತೆ? ಲಾಭ ನಷ್ಟದಿಂದ ಬರುತ್ತೆ. ಇನ್ನೊಂದು ಏನು? ಲಾಭದ ನಷ್ಟ ಒಂದು, ಇನ್ನೊಂದು ಬಂದು ಮಾನ ಅಪಮಾನದಿಂದ ಬರುತ್ತೆ. ಮಾನ, ಎಲ್ರು ಹೊಗಳ್ತಾರೆ ನಮ್ಮನ್ನು ಹೊಗಳುವಾಗ ಏನಾಗತ್ತೆ? ನಮ್ಮ ಮುಖ ಇನ್ಸ್ಟೆಂಟ್ ಆಗಿ ಅರಳತ್ತೆ, ಅಯ್ಯೋ ನಮ್ಮನ್ನ ಹೊಗಳ್ತಾ ಇದ್ದಾರೆ, ಏನೋ ನಾವು ಇವರಿಗಿಂತ ನಾವೇನೋ ತಿಳ್ಕೊಂಡಿದ್ದೀವಿ ಅಂಬೋ ಒಂದು ಭಾವನೆ. ನಾನೇ ತಿಳ್ಕೊಂಡಿದ್ದೀನಿ, ನಾನೇ ಇವರಿಗಿಂತ ದೊಡ್ಡವಳಾಗಿದ್ದೀನಿ, ಈ ತರ ಒಂದು ಭಾವನೆ. ಎಲ್ಲರಿಗಿಂತ ನಾನು ದೊಡ್ಡವಳು, ಈ ತರ ಒಂದು ಮಾನ ಸನ್ಮಾನ ಮಾಡಿದ್ದಾಗೆ ಅದರಿಂದ ನಾವು ಸುಖ ಬರುತ್ತೆ. ಇದು ಪ್ರಾಕೃತ ಸುಖ ಅಂದ್ರೆ, ಯಾಕೆ ಪ್ರಾಕೃತ ಸುಖ ಅಂದ್ರೆ, ವಾಸ್ತವಿಕದಲ್ಲಿ ನಾವು ಒಂದು ಹೇಳ್ತೀವಿ ಅಂದ್ಕೊಳ್ಳಿ, ಒಂದು ಪ್ರವಚನ ಕೊಡ್ತಾರ, ಪಾಠ ಕೊಡ್ತಾರ, ಅಥವಾ ಏನೋ ಒಂದು ಲೆಕ್ಚರ್ ಏನೋ ಇರ್ಬೋದು, ಅವ್ರು ಮಾಡ್ತಾರಂದ್ರೆ ದೇವರು ಅವರು ಕರ್ಮಕ್ಕೆ ಅನುಗುಣವಾಗಿ ಅವ್ರನ್ನ ಒಂದು ನಿಮಿತ್ತವಾಗಿ ಇಟ್ಟುಕೊಂಡು ಅದನ್ನ ನುಡಿಸುವಾಗ ನಾವು ಯಾರನ್ನಾರು ನಮ್ಮನ್ನ ಹೊಗಳೋವಾಗ, ನಮ್ಗೆ ಯಾರನ್ನಾರು ನಮಸ್ಕಾರ ಮಾಡೋವಾಗ ಅದನ್ನ ಮರೆತು ಬಿಡ್ತೀವಿ. ದೇವರನ್ನ ಮರೆತು ನಾವು ಹಿಗ್ಗುತ್ತೀವಿ. ಇದು ನಮ್ಗೆ ಸಂಸಾರದಲ್ಲಿ ನಾವು ಎಷ್ಟೇ ಓದಿದ್ರು ಇದು ನಮ್ಗೆ ತಿರ್ಗಾನು ಸಂಸಾರದಲ್ಲೇನೆ ಬಿಡತ್ತ. ಬಿಕಾಸ್ ದೇವರ ನೆನಪು ಹೋಯಿತು, ದೇವರು ಮಾಡಿಸ್ತಾನೆ ಎಂಬ ಪ್ರಜ್ಞೆ ಹೋಯಿತು. ದೇವರ ಧರ್ಮವನ್ನ ನಮ್ಮದು, ದೇವರು ಮಾಡಿಸಿದನ್ನದು ನಮ್ಮದು ಅಂತ ತಿಳ್ಕೊಂಡ್ರೆ ನಾವು ಅದ್ವೈತಿಯನ್ನ ಬೈದು ಪ್ರಯೋಜನ ಅಲ್ಲ, ನಾವೇ ಆ ಒಂದು ದೇವರು ನಾನು ಒಂದು ಅಂಬೋದಲ್ಲಿ ಅದು ಪರ್ಯವಸಾನ ಆಗತ್ತೆ. ಸೊ ಇದು ಮಾನ. ಮಾನ ಅಂದ್ರೆ ಮರ್ಯಾದೆ, ಆ ಸನ್ಮಾನ ಮಾಡಿದ್ದಾಗೆ ನಮಗೆ ಬರುವಂತದ್ದು ಸುಖ, ಪ್ರಾಕೃತ ಸುಖ. ಇದು ಅಜ್ಞಾನದಿಂದಲೇ ಬರುತ್ತೆ ಇದು. ಅಥವಾ ಅದನ್ನ ಬಯಸೋದು, ನಮ್ಗೆ ನಾಲ್ಕು ಜನ, ನಮ್ಗೆ ಎಷ್ಟು ಜನ ಬಂದಿದ್ದಾರೆ, 10 ಜನ ಬಂದಿದ್ದಾರೆ, 20 ಬಂದಿದ್ದಾರೆ, ತುಂಬಾ ಜನ ಬಂದಿದ್ದಾರೆ, ಇವತ್ತು ನಾವು ಮಾತಾಡೋದು ಕೇಳಕ್ಕೆ ಅಂತ ಮನಸ್ಸು ಹೋದಾಗೆ ಅದು ಯಾವ್ದಕ್ಕೆ ಆಗುತ್ತೆ? ಈ ಒಂದು ಜ್ಞಾನ, ದೇವರು ಕೊಟ್ಟ ಜ್ಞಾನವನ್ನ ತಪ್ಪಾದ ಜ್ಞಾನ ಯಾವುದೇ ಇದು ಲೌಕಿಕ ಆಗಲಿ ಅಲೌಕಿಕ ಜ್ಞಾನ ಆಗಲಿ ಯಾವುದೇ ಇದ್ರೂ ಅದರಿಂದ ಒಂದು ಮಾನ ಸನ್ಮಾನ ಇದೆಲ್ಲ ಬಯಸೋದು, ಕೀರ್ತಿ ಆ ಒಂದು ಇದನ್ನ ಬಯಸುವುದು ಅದು ದೇವರಿಂದ ದೂರ ವಿಮುಖನಾಗೆ ನಮಗೆ ಮಾಡತ್ತ, ನಮ್ದು ಅಂತ ಬಂದ್ಬಿಡತ್ತ. ಅದನ್ನ ದುರುಪಯೋಗ ಮಾಡ್ಕೊಳ್ತೀವಿ. ಇದು ಮಾನ ಅಪಮಾನ ಬಂದಾಗೆ ಯಾರೋ ನಮ್ಮನ್ನ ಟೀಕೆ ಮಾಡ್ತಾರೆ, ಇಲ್ಲದ್ದೆಲ್ಲ ಹೇಳ್ತಾರೆ. ನ್ಯಾಚುರಲಿ ಮನಸ್ಸು ದುಃಖ ಆಗೇ ಆಗತ್ತೆ. ಹೇಗೆ ನಮ್ಗೆ ಹೊಗಳಿದ್ದಾಗೆ ಸಂತೋಷ ಆಗತ್ತೋ, ನಮ್ಮನ್ನ ಅವಮಾನ ಮಾಡಿದ್ದಾಗೆ, ನಮ್ಮನ್ನ ಬಗ್ಗೆ ಆ ಒಂದು ದೂರು ಹೇಳಿದ್ದಾಗೆ ನಮ್ಗೆ ದುಃಖವೂ ಆಗತ್ತೆ. ಅದು ನಾವು ಮನುಷ್ಯರು ಟೆಂಪರರಿಯಾಗಿ ಆದನ್ನು ಇಮಿಡಿಯೇಟ್ಲಿ ವಿ ಹ್ಯಾವ್ ಟು ಸ್ಟಾರ್ಟ್ ಸೀಯಿಂಗ್ ಇಟ್ ಅಟ್ ಲೀಸ್ಟ್ ಅಟ್ ದಿ ಎಂಡ್ ಆಫ್ ದ ಡೇ. ಇದನ್ನ ನಾವು ಆಲೋಚನೆ ಮಾಡಿ ಇದು ನನ್ನ ಕರ್ಮಕ್ಕೆ ಅನುಗುಣವಾಗಿ ದೇವರು ನಮ್ಮ ಮೂಲಕವಾಗಿ ಇದನ್ನ ನಡೆಸಿ ನಡೆಸಿದ್ದಾನೆ ಅಂತ ತಕೋಬೇಕು. ಸುಖ ಬಂದಾಗಲೂ, ಪ್ರಾಕೃತ ಸುಖ ಬಂದಾಗಲೂ, ದುಃಖ ಬಂದಾಗಲೂ ನಾವು ಹಾಗೆ ದೇವರ ಚಿಂತನೆ ನಮಗೆ ಬರಬೇಕು. ಅಲ್ಲಿ ಹಾಗೆ ಈ ಮಾನ ಅಪಮಾನಗಳು ದೇವರ ನೆನಪನ್ನ ಕೊಡದೇ ಇದ್ರ ಅದು ಎರಡು ನಮ್ಮ ಸಾಧನಕ್ಕೆ ವಿಘ್ನಗಳಾಗತ್ತ. ಸೊ ಆ ರೀತಿಯಿಂದ ಇದಕ್ಕೆ ಸಮಸ್ಯೆ ಹೇಳ್ತಾರೆ. ಹಾಗೇನೆ ಜಯ ಅಪಜಯ ಹೇಳ್ತಾರೆ. ಇದು ಜಯ ಅಪಜಯ ನಮ್ಮ ವಾದಗಳಲ್ಲಿ ನಾವು ಯಾರ ಜೊತೆಲ್ಲರೂ ಆರ್ಗ್ಯೂ ಮಾಡ್ತೀವಿ ಅದರಲ್ಲಿ ಜಯ ಬರಬಹುದು, ಅಥವಾ ನಮ್ಗೆ ಕಾರ್ಯಗಳಲ್ಲಿ ಜಯ ಬರಬಹುದು ಅಪಜಯ ಬರಬಹುದು. ಸೊ ಹೀಗೆ ಆ ಕ್ಷತ್ರಿಯರಿದ್ರೆ ಅವ್ರಿಗೆ ಯುದ್ಧದಲ್ಲಿ ಜಯ ಅಪಜಯ ಬರಬಹುದು. ಅದಕ್ಕೆ ಕೃಷ್ಣ ಹೇಳ್ತಾರ, ನನ್ನ ಪೂಜಾರ್ಥವಾಗಿ ಯುದ್ಧವನ್ನ ಮಾಡು, ಅದು ನಿನಗೆ ಆ ಒಂದು ಅದು ನಿನಗೆ ಬಂಧನದಿಂದ ಕಳಿಸಿಕೊಳ್ಳುವ ಮಾರ್ಗ. ಅದರ್ವೈಸ್ ಅದು ಬಂಧನದಲ್ಲೇ ಹಾಕತ್ತ, ಆದ ಕಾರಣದಿಂದ ಅದು ವಿರೋಧಿ ಆಗತ್ತೆ ಅಂತ ಹೇಳ್ತಾನೆ. ಹಾಗೆ ಜಯ ಅಪಜಯ, ಮಾನ ಅಪಮಾನ, ಲಾಭ ನಷ್ಟ, ಇದು ಎಲ್ಲವೂ ಆ ದೇವರನ್ನ ಮರೆತಾಗ ಅದು ಎಲ್ಲವೂ ಎರಡು ಸಮ ಈ ದ್ವಂದ್ವಗಳು ಸಮಾನ ಆಗತ್ತೆ. ಯಾವ ವಿಷಯದಲ್ಲಿ ಮೋಕ್ಷಕ್ಕೆ ವಿರೋಧಿ ಆದ ಕಾರಣದಿಂದ ಆಗತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ರಾಗದ್ವೇಷವನ್ನ ಬಿಡಬೇಕು. ರಾಗ ಯಾವುದಲ್ಲಿ ನಮ್ಗೆ ಸುಖ ಯಾವ್ದ ಮೂಲಕವಾಗ, ನಮ್ಗೆ ಲಾಭ ಬಂದಾಗ, ನಮ್ಗೆ ಸನ್ಮಾನ ಮಾಡಿದಾಗ, ನಮ್ಗೆ ಜಯ ಬಂದಾಗ ನಮ್ಗೆ ಬರುತ್ತೆ ಸುಖ ಬರುತ್ತೆ. ಸೊ ಆ ಸುಖವನ್ನ ಬಯಸೋದು ಆದ್ಮೇಲೆ ರಾಗ. ರಾಗ ಅಂದ್ರೆ ಅನುರಾಗ. ರಾಗ ಅಂದ್ರೆ ಯಾವುದು ನಮಗೆ ನಿಜವಾದ ಸುಖವನ್ನ ಕೊಡೋದಿಲ್ಲವೋ ಆ ಪದಾರ್ಥವೇ ಕೊಡತ್ತ ಅಂಬೋ ತಪ್ಪಾದ ಜ್ಞಾನ, ತಪ್ಪಾದ ಜ್ಞಾನ ದಟ್ ಈಸ್ ಅಜ್ಞಾನ, ಅದೇ ರಾಗ ಅಂತ ಆಗತ್ತೆ ಅಂತ ಹೇಳ್ತಾರೆ. ಸೊ ದೇವರು ಕೊಡ್ತಾ ಇದ್ದಾನ ಅಂಬೋ ತಿಳುವಳಿಕೆ ಬಂದಾಗ ನಮಗೆ ಅದು ನಮ್ಮ ಮೋಕ್ಷಕ್ಕೆ ಅದು ಸಾಧನವೇ ಆಗತ್ತೆ. ನಮ್ಗೆ ಯಾರು ಸನ್ಮಾನ ಮಾಡಿದ್ದಾಗಲು, ಯಾರು ನಮಗೆ ಹೊಗಳಿದ್ದಾಗಲು, ನಮ್ಗೆ ಯಾವ ಜಯ ಬಂದಾಗಲು, ಯಾವ ಸುಖ ಪ್ರಾಕೃತದಲ್ಲಿ ಸುಖ ಬಂದಾಗಲು, ಬರಬಾರ್ದು ಅಂತ ಹೇಳ್ತಾ ಇಲ್ಲ, ಬಂದ್ರೆ ಅದನ್ನ ಇಗ್ನೋರ್ ಮಾಡಂತಾನೆ ಹೇಳ್ತಾ ಇಲ್ಲ, ಬಂದಾಗ ದೇವರ ನೆನಪು, ದೇವರು ನನ್ನಲ್ಲಿ ಇಟ್ಟು ಹೀಗೆ ಮಾಡಿದ್ದಾನೆ, ಹೀಗೆ ಈ ತರ ನನ್ಗೆ ಇಟ್ಟಿದ್ದಾನೆ, ಇದೆಲ್ಲವೂ ದೇವರಿಗೆ ಹೋದದ್ದು, ದಿಸ್ ಡಸಂಟ್ ಬಿಲಾಂಗ್ ಟು ಮೀ ಅಂಬೋ ಒಂದು ಜ್ಞಾನ ಬರಬೇಕು. ಸೊ ಇದಕ್ಕೆ ಸಮತ್ವ ಇದರಲ್ಲಿ ಆ ರೀತಿ ಇದೆ. ದುಃಖ ಬಂದಾಗಲೂ ಹಾಗೆ ದುಃಖವನ್ನ ಸರಿಯಾದ ರೀತಿಯಿಂದ ನಾವು ತಕ್ಕೊಳ್ಬೇಕು. ಆ ದುಃಖ ಅಂಬೋದು ಬಂದಾಗ ದೇವರ ನೆನಪು ನಮಗೆ ಬರುವಂತ ದುಃಖ ಬಂದ್ರೆ ಅದು ಸಾಧನೆಯೇ ಆಗತ್ತೆ ನಮ್ಗೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಗೆ ರೋಗ ರುಜಿನಗಳು ಏನೇ ಬಂದ್ರೂ ಅದನ್ನು ತಪಸ್ಸು ಅಂತ ಒಂದು ಕಡೆ ಹೇಳ್ತಾರೆ. ಹೇಗೆ ಅಂದ್ರೆ ಇದು ದೇವರು ನನಗೆ ಕೊಟ್ಟಿರುವಂತದ್ದು ಅಂತ ಚಿಂತನೆ ಮಾಡಿದ್ರೆ ಅದು ದೊಡ್ಡ ತಪಸ್ಸು, ನಮ್ಗೆ ಸಾಧನೆಯಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಬಂದೇ ಬರುತ್ತೆ, ರೋಗ ರುಜಿನ ಎಲ್ಲ ಬಂದೇ ಬರುತ್ತಲ್ಲ, ಮಾನ ಅಪಮಾನ ಎಲ್ಲವೂ ಬರುತ್ತೆ, ಇದನ್ನ ಹೇಗೆ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗೆ ಸಮತ್ತೆ ಇದಕ್ಕೆ ಅನುಗುಣವಾಗಿ ಒಂದು ಭಾಗವತದಲ್ಲಿ ಭಿಕ್ಷುಗೀತೆ ಅಂತ ಇರುತ್ತೆ. ಭಿಕ್ಷುಗೀತೆ ಎಂಬುವಲ್ಲಿ ಅವನು ಅದನ್ನ ಒಂದೊಂದಕ್ಕೆ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಭಿಕ್ಷುಗೀತೆ ಬೇಸಿಕಲಿ ಏನ್ ಬರುತ್ತೆ ಅಂದ್ರೆ ಎಲ್ಲರ ಒಂದು ಒಂದು ದೊಡ್ಡ ಮನುಷ್ಯ ಅವನು ಭಿಕ್ಷೆ ಬೇಡುವಂತ ಸ್ಥಿತಿಗೆ ಬಂದಾಗ ಎಲ್ಲರೂ ಅವನಿಗೆ ಅವಮಾನ ಮಾಡ್ತಾರೆ. ಒಂದು ಕಾಲದಲ್ಲಿ ಅವನನ್ನ ಹೊಗಳಿದ್ದವರು ಅವನು ಅವಮಾನ ಮಾಡ್ತಾರೆ. ಸೊ ಹಾಗೆ ಒಂದೊಂದಕ್ಕೇನು ಅವನಿಗೆ ಸುಖ ಕಷ್ಟ ಬರುತ್ತೆ, ಎಲ್ಲ ರೀತಿಯಿಂದಲೂ ಅವನು ಆ ಕಷ್ಟವನ್ನ ಅನುಭವಿಸ್ತಾ ದೇವರ ಚಿಂತನೆಯಲ್ಲಿ ಇರ್ತಾನಂತ. ಸೊ ಆ ಭಿಕ್ಷುಗೀತೆ ಮೂಲಕವಾಗಿ ಅಲ್ಲಿ ಹೇಳ್ತಾರಲ್ಲಿ. ಸೊ ಅದು ಅವಾಗ ಅವ್ರು ಹೇಳ್ತಾರೆ ದೇವರ ಕಥಾಶ್ರವಣ ಹೇಗೆ ಹೋಗೋದು ಅಂದ್ರೆ ದೇವರ ಕಥಾಶ್ರವಣ, ದೇವರ ಶ್ರವಣ ನಮ್ಮ ಕಿವಿಲಿ ಬೀಳ್ತಾ ಅದಕ್ಕೆ ಸಾಧು ಸಂಘ ಅಂತಾನೆ ಹೇಳ್ತಾರೆ. ಇದು ಎಲ್ಲವೂ ಒಂದೊಂದು ಧರ್ಮವು ಇಂಟರ್ ರಿಲೇಟೆಡ್ ಆಗೇ ಇರುತ್ತೆ, ಅಥವಾ ಒಂದೇ ಧರ್ಮದಲ್ಲಿ ಎಲ್ಲವನ್ನೂ ಬರುತ್ತೆ. ಸೊ ಹೀಗೆ ಸಮತ್ವವನ್ನ ಹೇಳ್ತಾ ಇದ್ದಾರೆ. ಸಮತ್ವ ಆದ ಮೇಲೆ ನೆಕ್ಸ್ಟ್ ಬರೋದು ಸರ್ವತಾ ಆತ್ಮ ಈಶ್ವರ ಅನ್ವೀಕ್ಷಣ ಅಂತ ಹೇಳ್ತಾರೆ. ಬೇಸಿಕಲಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಹರಿಕಥಾಂಸಾರದಲ್ಲಿ ಇದು ವಿಭೂತಿ ಸಂಧಿಯಲ್ಲಿ ಬಂದದ್ದೇ ಇದು ಹೇಳ್ತಾರೆ. ಸರ್ವತ್ರ ಅಂದ್ರೆ ಇದರ ಹರಿಕಥಾಂಸಾರದಲ್ಲಿ ಬಂದಿದೆ. ಅದಕ್ಕೆ ಮೂಲ ಯಾವುದು ಅಂದ್ರೆ ತಿರ್ಗಾ ಕವಿ ಹೇಳ್ತಾನೆ. ಕವಿ ಹೇಳುವಾಗ ಅವನು ಒಂದು ಮಾತನ್ನ ಹೇಳ್ತಾನೆ, ಯಾವುದಂದ್ರೆ ದೇವರ ಇಲ್ಲಿ ವಿಭೂತಿ ಸಂಧಿಯಲ್ಲಿ ಬಂದದ್ದೇ ಹೇಳ್ತಾನ, ಎಲ್ಲಾ ಕಡೆನೂ ಭಗವಂತನನ್ನ ನೋಡಬೇಕು. ಎಲ್ಲಾ ಕಡೆನೂ ಭಗವಂತನನ್ನ ಹೇಗೆ ನೋಡೋದು, ಹೇಗೆ ತಿಳ್ಕೊಳ್ಳೋದು ಅಂದ್ರೆ ಹೇಳ್ತಾನೆ, ಅಧಿಷ್ಠಾನ ಹೇಳ್ತಾನೆ ನಮ್ಗೆ. ನಾವು ದಿನಾಗ್ಲೂ ನೋಡುವಂತ ವಸ್ತುಗಳು ಆಕಾಶ, ಈ ಪಂಚಭೂತಗಳು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಹೇಳ್ಬಿಟ್ಟು ಇಲ್ಲಿ ಇರುವಂತ ಜ್ಯೋತಿಗಳನ್ನ ಹೇಳ್ತಾರೆ. ಸೂರ್ಯ ಅಂಬೋದು ಒಂದು ದೊಡ್ಡ ಜ್ಯೋತಿ ನಮ್ಗೆ ದಿನಾಗ್ಲೂ ಕಾಣಿಸೋದು. ಆ ತರನೇ ನಮ್ಮ ದೇವರ ಕೋಣೆಯಲ್ಲಿ ಇರುವಂತ ಜ್ಯೋತಿ ಆಗಲಿ, ಚಂದ್ರ ಆಗಲಿ, ತಾರ ಆಗಲಿ, ಮತ್ತು ಅಲ್ಲಿ ಇರುವಂತ ದಿಶಾ ನಮ್ಗೆ ಉಪದೇಶ ಕೊಡುವಂತ ದಿಶಾ ಅಂದ್ರೆ ದಿಶಾ ಅಂದ್ರೆ ಡೈರೆಕ್ಷನ್ ತಗೋಬಹುದು. ಡೈರೆಕ್ಷನ್ ಅಂದ್ರೆ ಬರೀ ಡೈರೆಕ್ಷನ್ ಅಲ್ಲ, ಎಲ್ಲ ಅಭಿಮಾನಿ ದೇವತೆಗಳು ಬಂದೇ ಬರ್ತಾರೆ, ಮತ್ತು ಎಲ್ಲ ಸಕಲ ಪ್ರಾಣಿಗಳು, ಮತ್ತು ನಮ್ಮ ಕುಲ, ನಮ್ಮ ಮನೆಯಲ್ಲಿ ಇರುವಂತ ಗುರು ಹಿರಿಯರು ಯಾರಿದ್ದಾರೆ, ಮತ್ತು ವೃಕ್ಷ, ನಮ್ಮ ತೋಟದಲ್ಲಿ ಇರುವಂತ ಗಿಡ ಮೂಲಿಕೆಗಳು, ಮರಗಳು, ಆಮೇಲೆ ನದಿ, ಸಮುದ್ರ, ಮತ್ತು ದೇವತೆಗಳು, ಕಣ್ಣಿಗೆ ಕಾಣದೆ ಇರುವಂತ ದೇವತೆಗಳು, ಕಾಣುವಂತ ಮನುಷ್ಯರು, ಮತ್ತು ಹೀಗೆ ಎಲ್ಲ ವಸ್ತುವು ದೇವರ ಅಧೀನವಾಗಿ ಇದೆ ಅಂತ ಒಂದು. ಇನ್ನೊಂದು, ಎಲ್ಲ ನಾವು ಕಾಣುವಂತ ಪ್ರತಿ ವಸ್ತುಗಳು ಇದೆಲ್ಲ ಅದು ಇದೇ ಅಂದ್ರೆ ಅಲ್ಲಿ ಭಗವಂತ ಇರಲೇಬೇಕು. ಭಗವಂತ ಇದ್ದ ಕಾರಣದಿಂದ ಈ ವಸ್ತುಗಳೆಲ್ಲ ವಸ್ತುವಾಗಿದೆ. ವಸ್ತು ಅಂದ್ರೆ ಈ ವಸ್ತುಗಳ ವಾಸ ಮಾಡಿಕೊಂಡಿದೆ ಭಗವಂತ. ಆ ವಸ್ತುವಲ್ಲಿ ವಾಸ ಮಾಡಿಕೊಂಡು ಇದ್ದು ಆ ವಸ್ತು ನಮ್ಗೆ ಕಾಣಿಸುವಂತೆ ಮಾಡ್ತಾ ಇದ್ದಾನೆ. ಮತ್ತು ತುನ್ನ, ವಸ್ತು ಅಂದ್ರೆ ವಾಸ ಮಾಡುತ್ತಾ, ತುನ್ನ ತೂ ಅಂದ್ರೆ ತುನ್ನ, ತುನ್ನ ಅಂದ್ರೆ ಭಿನ್ನ ಅಂತ ಅರ್ಥ. ನಾವು ಏನು ವಸ್ತುವನ್ನ ನೋಡ್ತೀವೋ ಆ ವಸ್ತುವಲ್ಲಿ ಭಗವಂತ ಇದ್ದಾನೆ. ಆ ವಸ್ತುಕ್ಕಿಂತ ಭಿನ್ನನಾಗಿ ಇರೋದು ಮಾತ್ರ ಅಲ್ಲ, ಆ ವಸ್ತುವು ಇನ್ನೊಂದು ವಸ್ತುವಿಂದ ಭಿನ್ನನಾಗಿ ಇಟ್ಟಿದೆ ಅಂದ್ರೆ ಬೇಸಿಕಲಿ ಬರೋದು ಪಂಚಭೇದನೇ ಬರುತ್ತೆ. ಸೊ ಹೀಗೆ ಭಗವಂತನನ್ನ ನೋಡೋದು, ನಮ್ಮ ಸುತ್ತೂ ಇರುವಂತ ವಸ್ತುಗಳಲ್ಲಿ ಭಗವಂತ ಇದ್ದಾನೆ, ಭಗವಂತನಲ್ಲಿ ಎಲ್ಲವೂ ಆಶ್ರಿತವಾಗಿದೆ ಅಂಬೋ ತಿಳುವಳಿಕೆಯಿಂದ ನೋಡಿದ್ದಾಗೆ ಒಂದು ಫ್ಯೂ ಸೆಕೆಂಡ್ಸ್, ಯಾವ್ದಾದ್ರು ನಾವು ಪೂಜೆ ಮಾಡುವಾಗ ಆ ಒಂದೊಂದು ವಸ್ತುವನ್ನು ಒಂದು ಫ್ಯೂ ಸೆಕೆಂಡ್ಸ್ ಇದನ್ನ ನಾವು ಮಾಡಬೇಕು. ಮಾಡಿದ್ದಾಗೆ ಭಗವಂತ ಸ್ವತಂತ್ರ ಅಂಬೋದು ಗೊತ್ತಾಗುತ್ತೆ. ಇದು ಎಲ್ಲಿ ಇನ್ಕೇನ್ ಹೇಳ್ತಾರೆ ಅಂದ್ರೆ ಮೂರು ಥಿಂಗ್ಸ್ ಹ್ಯಾಪನ್. ಏನಾಗತ್ತೆ ಅಂದ್ರೆ ಭಗವಂತ ಸ್ವತಂತ್ರ ಅಂತ ಗೊತ್ತಾಗತ್ತೆ, ಮತ್ತು ಅವನಲ್ಲಿ ಜ್ಞಾನ ಭಕ್ತಿ ಬರುತ್ತೆ ಅವನಲ್ಲಿ. ಉಳಿದ ಅದೇ ಟೈಮ್ ಉಳಿದಲ್ಲಿ ನಮಗೆ ವೈರಾಗ್ಯ ಬರುತ್ತೆ. ಮೂರು ಅಟ್ ಎ ಟೈಮ್ ಆಗತ್ತ ಅಂತ ಹೇಳ್ತಾರೆ. ಸ್ವಲ್ಪ ಮನಸ್ಸಿಟ್ಟು ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ಒಂದು ವಸ್ತು ಇದು ಇದ ಅಂದ್ರೆ, ಈ ವಸ್ತು ಯಾಕೆ ಇದೆ, ಇಲ್ಲಿ ಭಗವಂತ ನಿಂತು ಈ ವಸ್ತು ಇರುವಂತೆ ಮಾಡಿದ ಅಂದ್ರೆ ಭಗವಂತ ಸ್ವತಂತ್ರ ಅಂತ ಬರುತ್ತೆ. ಆ ಜ್ಞಾನ ಬರುತ್ತೆ ಅಂದ್ರೆ ಎಲ್ಲಾ ಕಡೆನೂ ಅವನೇ ಸ್ವತಂತ್ರ ಆದ ಕಾರಣದಿಂದ ಎಲ್ಲವೂ ಅವನ ಅಧೀನವಲ್ಲ ಇದೆ. ಎಲ್ ಉಳಿದವರು ಪರತಂತ್ರ ಅಂತ ಜ್ಞಾನ ಬಂದಾಗ ಅಲ್ಲಿ ಭಕ್ತಿ ಬರುತ್ತೆ. ಅಪ್ಪ ಎಲ್ಲವೂ ಅವನ ಅಧೀನದಲ್ಲಿ ಇದೆ, ನನ್ನ ಸುಖ, ನನ್ನ ದುಃಖ, ನನ್ನ ಇರುವಿಕೆ ಎಲ್ಲವೂ ಇದೆ ಅಂತ ಬಂದಾಗೆ ಅವಾಗ ಜ್ಞಾನನೂ ಬರುತ್ತೆ. ಸೊ ಹೀಗೆ ಜ್ಞಾನ ಭಕ್ತಿ ಬರುತ್ತೆ ಅವನ ಸ್ವತಂತ್ರ ಅಂತ ಎಲ್ಲಾ ವಸ್ತುಗಳನ್ನು ನೋಡಿದ್ರೆ. ಮೂರನೇದ್ ಏನ್ ಬರುತ್ತೆ, ಹೀಗೆ ಬಂದ್ರೆ ಇನ್ನು ಉಳಿದ ವಸ್ತುಗಳೆಲ್ಲ ಉಳಿದ ಕಡೆ ನಮ್ಗೆ ಆ ಒಂದು ವೈರಾಗ್ಯ. ವೈರಾಗ್ಯ ಅಂದ್ರೆ ಅಲ್ಲಿ ನಮಗೆ ಮನಸ್ಸು ಹೋಗೋದಿಲ್ಲ, ವಸ್ತು ಕಡೆ ಮನಸ್ಸು ಹೋಗೋದಿಲ್ಲ, ಭಗವಂತನ ಕಡೆ ಬರುತ್ತೆ. ಭಗವಂತನಲ್ಲಿ ನಮಗೆ ಅನುರಾಗ ಬರುತ್ತೆ, ಉಳಿದ ಕಡೆಯಲ್ಲಿ ವೈರಾಗ್ಯ ಬರುತ್ತೆ ನಮ್ಗೆ. ಹೀಗೆ ಮೂರು ಆಗುತ್ತೆ. ಇದು ಹೇಗೆ ಸಾಧ್ಯ ಅಂದ್ರೆ ಹೇಳ್ತಾರೆ, ಸಿಂಪಲ್ ಅಂತ ಹೇಳ್ತಾರ ಕವಿಯವರು ಹೇಳ್ತಾರ, ನೀವು ಊಟ ಮಾಡುವಾಗ ಏನಾಗತ್ತೆ ರೀ, ಒಂದೇ ಕಾಲದಲ್ಲಿ ಮೂರಾಗತ್ತಲ್ಲ ಅಂತ ಅಂದ್ರೆ, ನಾವು ಊಟಕ್ಕೆ ಹಸಿವಾಗಿದೆ, ಊಟಕ್ಕೆ ಕೂತಿದ್ದೀವಿ, ಊಟಕ್ಕೆ ಕೂತಾಗ ಒಂದೊಂದು ಕವಳು ಬಾಯಲ್ಲಿ ಹಾಕ್ತೀವಿ, ಒಂದೊಂದು ಕವಳು ಹಸಿವಾಗಿದೆ ನಮ್ಗೆ, ಊಟ ಮಾಡ್ತಾ ಇದ್ದೀವಿ, ಒಂದೇ ಆಕ್ಷನ್, ಊಟ ಮಾಡೋ ಒಂದು ಆಕ್ಷನ್ ಅಲ್ಲಿ ಒಂದೊಂದು ಅಗಳು ನಮ್ಮ ಬಾಯಲ್ಲಿ ಬಿದ್ದಾಗಲೂ ನಮ್ಗೆ ತೃಪ್ತಿ ಆಗತ್ತೆ. ಬಾಯಲ್ಲಿ ಹಸಿಯಾದಾಗ ಊಟ ಮಾಡಕ್ಕೆ ಶುರು ಮಾಡಿದ್ರೆ ಒಂದು ತೃಪ್ತಿ, ಅದು ಎಕ್ಸ್ಪೀರಿಯನ್ಸ್ ಹೇಳಕ್ಕಾಗಲ್ಲ, ತೃಪ್ತಿ ಆಗತ್ತೆ ಒಂದು ಆ ಊಟ ಅಂದ್ರೆ ದೇವರ ಪ್ರಸಾದ ಅಂತ ನಾವು ಊಟ ಮಾಡಿದಾಗ. ಈವನ್ ಅದರ್ವೈಸ್ ಅದು ಮಾಡೋ ಕೆಲಸ ಏನು, ನಮ್ಗೆ ಒಳಗೆ ಹೋಗಿ ಅದು ನಮ್ಗೆ ಪುಷ್ಟಿಯನ್ನ ಕೊಡುತ್ತೆ. ಇಟ್ ಹ್ಯಾಪನ್ಸ್. ಮೂರನೇದ್ ಏನ್ ಮಾಡುತ್ತೆ, ನಮ್ಮ ಹಸಿವೆಯನ್ನ ನಿವಾರಣೆ ಮಾಡುತ್ತೆ. ಮೂರು ಅಟ್ ಎ ಟೈಮ್ ನಮ್ಗೆ ಆಗತ್ತೆ ಪುಷ್ಟಿಯನ್ನ ಕೊಟ್ಟಂತ ಶಕ್ತಿ. ಪುಷ್ಟಿ ಅಂದ್ರೆ ಇಮಿಡಿಯೇಟ್ಲಿ ಮಜಲ್ ಬರುತ್ತೆ ಅಂತೆಲ್ಲ, ಹಾಕಿದ ಕೂಡಲೇ ಎನರ್ಜಿ ಬರುತ್ತೆ. ಮಾತಾಡ್ಲಿಕ್ಕೆ ದ್ವಾದಶಿ ಎಕ್ಸ್ಪೀರಿಯನ್ಸ್, ನಾವು ಊಟ ಮಾಡಿದಾಗ ಒಂದೊಂದು ರುಚಿ ಅನ್ಸುತ್ತೆ ನಮ್ಗೆ. ಅದು ಮಾತ್ರ ಇಲ್ಲ, ಸ್ವಲ್ಪ ಶಕ್ತಿ, ಮಾತಾಡೋ ಶಕ್ತಿ, ಎಲ್ಲ ಶಕ್ತಿ ಬರುತ್ತೆ. ಆಮೇಲೆ ಆ ಹಸಿವೆ ಹೋಗುತ್ತೆ. ಮೂರು ಅಟ್ ಟೈಮ್ ಹೇಗೆ ಆಗತ್ತೋ ಹಾಗೇನೆ ಒಂದೊಂದು ವಸ್ತುವಿನ ನಮ್ಮನ್ನ ನಮ್ಮ ಸುತ್ತಿ ಇರುವಂತಹ ವಸ್ತುಗಳು, ಈ ಪಂಚಭೂತಗಳು ಇಲ್ಲಿ ಭಗವಂತ ಒಳಗೆ ಇದ್ದಾನೆ ಅಂತ ತಿಳ್ಕೊಂಡು, ಅವನು ಸ್ವತಂತ್ರನಾಗಿ ಇದ್ದಾನೆ ಅಂತ ತಿಳಿದಾಗ ನಮಗೆ ಅವನಲ್ಲಿ ಅವನ ಬಗ್ಗೆ ಜ್ಞಾನ, ಜ್ಞಾನದಿಂದ ಭಕ್ತಿ, ಉಳಿದ ಕಡೆಯಲ್ಲಿ ವೈರಾಗ್ಯ. ಉಳಿದ ಕಡೆ ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್, ವಿ ಶುಡ್ ಈವನ್ ವರಿ ಅಬೌಟ್ ಇಟ್ ಅಂಬೋ ಒಂದು ಅಲ್ಲಿ ವೈರಾಗ್ಯ. ಹಾಗೆ ನಾವು ತರಬೇತಿ ಮಾಡಿಕೊಂಡ್ರೆ ನಮಗೆ ಈ ಒಂದು ಲಾಭ ನಷ್ಟ ಇದರಿಂದ ನಾವು ಒಂದು ಆ ಬಂಧನಕ್ಕೆ ಸಿಕ್ಕೋದಿಲ್ಲ. ಸೊ ಅದನ್ನ ಅವ್ರಿಗೆ ಹೇಳ್ತಾರೆ. ಹೀಗೆ ಇದನ್ನ ನೋಡೋದು ಅಂತ ಹೇಳ್ತಾರೆ, ಸರ್ವತ್ರ ಆತ್ಮ ಈಶ್ವರ ಅನ್ವೇಷಣ, ಸರ್ವತ್ರ ನಮ್ಮ ಸುತ್ತ ಇರುವಂತಹ ಸರ್ವತ್ರ ವಸ್ತುಗಳಲ್ಲಿ, ಅದು ಏನು ಎಲ್ಲದಲ್ಲಿನು ಭಗವಂತ ಇದ್ದಾನೆ ಸರ್ವತ್ರ ವಸ್ತುವಲ್ಲಿ. ಈಶನಾಗೆ, ಈಶನಾಗೆ ಅಂತ ಸ್ವಾಮಿಯಾಗೆ, ಸ್ವತಂತ್ರನಾಗೆ ಇದ್ದಾನೆ ಅಂಬೋ ತಿಳುವಳಿಕೆ ಬರುತ್ತೆ. ಆ ಭಗವಂತನೇ ಆತ್ಮ, ಸರ್ವತ್ರ ಆತ್ಮ. ಆ ಭಗವಂತ ಬೇರೆ ಯಾರು ಇಲ್ಲ, ನನ್ನ ಸುತ್ತು ಇರುವಂತಹ ಪದಾರ್ಥದಲ್ಲಿ ಸ್ವತಂತ್ರನಾಗಿ ಇರುವಂತಹ ಭಗವಂತ. ಈಸ್ ನಾನ್ ಡಿಫ್ರೆಂಟ್ ಫ್ರಮ್ ನನ್ನ ಆತ್ಮ, ನನ್ನ ಒಳಗೆ ಅಂದ್ರೆ ಬಿಂಬರೂಪ, ಬೇಸಿಕಲಿ ಅದೇ ಹೇಳ್ತಾರೆ. ಆ ನನ್ನ ಬಿಂಬನಲ್ಲಿ ಇರುವಂತವನು ಅವನೇ ಅಂತ ತಿಳ್ಕೊಂಡಾಗೆ. ಸೊ ಆತ್ಮದಲ್ಲಿ ಅದಕ್ಕೆ ಯಾಕೆ ಹೇಳ್ತಾರಂದ್ರೆ, ನಾವು ಪಾಪಲೇಪ ಪ್ರಕರಣದಲ್ಲಿ ಇದು ಬರುತ್ತೆ. ನಮ್ಮ ಭಗವಂತನಿಗೆ ಯಾಕೆ ಆತ್ಮ, ಅನೇಕ ಮೀನಿಂಗ್ಸ್ ಇದೆ. ಒಂದು ಮೀನಿಂಗ್ ಅಲ್ಲಿ ಪಾಪ ಅಲೇಪ ಪ್ರಕರಣದಲ್ಲಿ ಬರುವಾಗ ನಮ್ಮ ಹೃದಯದಲ್ಲಿ ನಮಗೆ ಆ ಸುಖಾನುಭವ, ನಮಗೆ ಏನೂ ಇರೋದಿಲ್ಲ, ಕೆಲವೊಮ್ಮೆ ಏನೂ ಇರೋದಿಲ್ಲ, ಏನೋ ಒಂದು ಖುಷಿ ಆಗತ್ತೆ, ಏನೋ ಒಂದು ಓದಿದಾಗ, ಏನೋ ಒಂದಕ್ಕೆ ಏನೋ ಒಂದು ಖುಷಿ, ಏನು ಮಾಡದೇ ಇದ್ದಾಗಲೂ ನಮ್ಗೆ ಖುಷಿ ಆಗತ್ತೆ. ಅದು ಹೇಗಾಗತ್ತಂದ್ರೆ ಒಳಗಿಂದ ಸುಖಾನುಭವವನ್ನ ಭಗವಂತ ಕೊಡ್ತಾನೆ, ಬಿಂಬ ಕೊಡ್ತಾನಂತ. ಸೊ ಅದಕ್ಕೆ ಆತ್ಮಾಂಬ ಶಬ್ದಕ್ಕೆ ಆ ಅರ್ಥವನ್ನ ಅಲ್ಲಿ ಬಳಸ್ತಾರೆ. ಹೀಗೇನೆ ಸರ್ವತ್ರ ಎಲ್ಲಾ ಕಡೆ ಇದ್ದೂ ನಮಗೆ ಆ ಎಲ್ಲಾ ಕಡೆ ಇರುವಂತ ಭಗವಂತ ನಮ್ಮಲ್ಲಿ ಇದ್ದಾನೆ ಅಂತ. ಅದಕ್ಕೆ ಸರ್ವತ್ರ ಹೊರಗೆ ಇರುವಂತದಲ್ಲೆಲ್ಲ ಇರುವಂತ ಭಗವಂತ ನಮ್ಮ ಸರ್ವತ್ರ ಆತ್ಮ ಈಶ್ವರ ಅನ್ವೀಕ್ಷಣ ಅನುಶ್ರುತ್ಯ ವೀಕ್ಷಣ. ಅನ್ವೀಕ್ಷಣ ಅಂದ್ರೆ ನೋಡೋದು ಅಂತ. ಹೇಗೆ ನೋಡೋದು ಅಂದ್ರೆ ಒಂದೇ ತರ ನೋಡೋದಲ್ಲ ಪದಾರ್ಥ. ಆ ಒಂದು ಪದಾರ್ಥ ಇಸ್ ಡಿಫ್ರೆಂಟ್, ಅಲ್ಲಿ ಇರುವಂತ ಭಗವಂತ ಸೇಮ್. ಸೊ ಅದಕ್ಕೆ ದುರ್ಯೋಧನ ಇದ್ರೆ, ಕೆಟ್ಟವನಿದ್ರೆ ಅಲ್ಲಿ ಇರುವಂತ ಭಗವಂತ ಅವನಿಂದ ಆ ಕೆಲಸಗಳನ್ನ ಮಾಡಿಸ್ತಾ ಇದ್ದಾನೆ, ಹಾಗೆ ನೋಡೋದು. ಅನುಸೃತ್ಯ ಅದಕ್ಕೆ ತಕ್ಕಂತೆ ಅವನು ತದ್ರೂಪ ತದ್ವಾಚ ಅಂತ ಹೇಳ್ತೀವಲ್ಲ, ತದಾಹ್ವಯನಾಗಿದ್ದಾನೆ ಅಂತ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೀಗೆ ಸರ್ವತ್ರ ಆತ್ಮ ಈಶ್ವರ ಅನ್ವೀಕ್ಷಣ ನೋಡುವಾಗ ಇನ್ನೊಂದು ಮುಖವನ್ನ ಹೇಳ್ತಾರೆ ಇಲ್ಲಿ. ಹೊರಗಿಂದ ಅವನು ಕಾಲ ರೂಪವಾಗಿ ಇರ್ತಾನಂತೆ, ಒಳಗಿಂದ ಅವನು ಆತ್ಮ ಮತ್ತು ಪುರುಷ ಜೀವ ಅಂತ ಈ ಲಕ್ಷಣಗಳಿಂದ ಹರಿ ನಾಮಕನಾಗಿ ಅವನು ಇರ್ತಾನಂತೆ. ಸೊ ಹೀಗೆ ಭಗವಂತನನ್ನ ತಿಳ್ಕೋಬೇಕು ಅಂತ ಇದು ಸರ್ವತ್ರ ಆತ್ಮ ಈಶ್ವರ ಅನ್ವೀಕ್ಷಣ ಅಂತ ಇಲ್ಲಿ ಹೇಳ್ತಾರೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಬರೋದು ಕೈವಲ್ಯಂ ಅಂತ ಹೇಳ್ತಾ ಇದ್ದಾರೆ. ಕೈವಲ್ಯಂ ಅಂದ್ರೆ ಏನು ಅಂದ್ರೆ, ಕೈವಲ್ಯಂ ಅಂದ್ರೆ ಇಲ್ಲಿ ಹೇಳುವಂತ ಅರ್ಥ ಬೇರೆ. ಕೈವಲ್ಯಂ ಅಂದ್ರೆ ಒಂದು ನಮಗೆ ಸಹಾಯ ಇಲ್ಲ ಅಂದ್ರೆ ಕೇವಲ ಅಂಬೋದಿಂದ ಬರುತ್ತೆ ಅಂತ. ಕೇವಲ ಅಂದ್ರೆ ಇಲ್ಲಿ ಕೇವಲ ಅಂಬೋದಕ್ಕೆ ಏನು ಅರ್ಥ ಅಂದ್ರೆ, ನನಗೆ ಭಗವಂತನನ್ನ ಬಿಟ್ಟು ಬೇರೆ ಯಾರು ಇಲ್ಲ ಅಂತ ತಿಳುವಳಿಕೆ ಅಂತ. ಕೇವಲ ಅಂಬೋದು ಅವನ ಒಬ್ಬನೇ, ಅವನ ಬಿಟ್ಟು ನನಗೆ ಸಹಾಯ ಮಾಡೋರು ಯಾರು ಇಲ್ಲ, ಸಹಾಯ ರಹಿತ ನನಗೆ. ನನಗೆ ಸಹಾಯ ಮಾಡೋರು ಭಗವಂತನ ಬಿಟ್ಟು ಯಾರು ಇಲ್ಲ ಅಂಬೋ ಭಾವನೆಯೇ ಕೈವಲ್ಯ ಅಂತ ಹೇಳ್ತಾರೆ. ಆ ಭಾವನೆಯೇ ಚಿಂತನೆ ಮಾಡಬೇಕು ಅಂತ. ಆ ಭಾವನೆ ಹೇಗೆ ಚಿಂತನೆ ಮಾಡಕ್ಕಾಗತ್ತೆ ನಮ್ಗೆ ಅಂದ್ರೆ, ಅಲ್ಲಿ ಹೇಳ್ತಾರೆ ನಾವು ಏಕಾಂತದಲ್ಲಿ ಅಂದ್ರೆ ನಾವು ಪೂಜೆ ಮಾಡುವಾಗ ಜಪ ಮಾಡುವಾಗ ಸಮಟೈಮ್ಸ್ ನಾವು ಅದು ಇದು ಎಕ್ಸ್ಪೀರಿಯನ್ಸ್ ನಮ್ಗೇನು ಆಗತ್ತೆ. ಏನೋ ಒಂದು ಜಪ ಮಾಡುವಾಗ ಏನೋ ಒಂದು ಮಾಡುವಾಗ ಸಡನ್ಲಿ ವಿ ಪಾಸ್ ಇಟ್. ಪೂಜೆ ಮಾಡುವಾಗಲೂ ಆಗ್ಬಹುದು ಅದು. ಪೂಜೆ ಮಾಡ್ತಾ ಇರುವಾಗ ಸಡನ್ ಆಗಿ ನಿಂತು ಬಿಡ್ತೀವಿ. ಎಲ್ಲೋ ಥಾಟ್ಸ್ ದೇವರ್ ಇದಕ್ಕೆ ಸಂಬಂಧಪಟ್ಟದ್ದು ಎಲ್ಲಿ ಎಲ್ಲಿ ಬರುತ್ತೆ ಅಂತ ಮನಸ್ಸು ಮೆಲುಕು ಹಾಕುತ್ತೆ. ಅದು ಏಕಾಂತದಲ್ಲಿ ಇರುವಾಗ ಆ ಚಿಂತನೆ ಬರುತ್ತೆ. ಯಾವ ತರ ಆ ಚಿಂತನೆ ಇರಬೇಕು, ನಮ್ಗೆ ಏನಾದ್ರು ಹರಿಕಥಾನುಸಾರದಲ್ಲಿ ಓದಿದ್ದು ಇದಾದ ಮೇಲೆ ನೆಕ್ಸ್ಟ್ ಏನ್ ಚಿಂತನೆ ಮಾಡ್ಬೇಕು ಇದೆಲ್ಲ ಇರುತ್ತೆ. ಪಂಚಮಹಾಯಜ್ಞ ಅದೆಲ್ಲ ಚಿಂತನೆ ಮಾಡೋ, ಇದಾದ ಮೇಲೆ ಇದು ಬರುತ್ತೆ ಅದು, ಹಾಗೆ ಚಿಂತನೆ ಇರುತ್ತೆ. ಬಟ್ ಇಲ್ಲಿ ಹೇಳೋದು ಯಾವ್ದು ಅಂದ್ರೆ, ಏನು ಚಿಂತನೆ ಮಾಡಬೇಕು ಏಕಾಂತದಲ್ಲಿ ಇದ್ದಾಗೆ ನನಗೆ ದೇವರೇ ಗತಿ ಅಂತ ಹೇಗೆ ಚಿಂತನೆ ಮಾಡಬೇಕು ಅಂದ್ರೆ, ಇದಕ್ಕೆ ನಮ್ಮ ನಾವು ಹೇಗೆ ಬಂದೀವಿ ಅಂತ ಚಿಂತನೆ ಮಾಡಬೇಕು ಅಂತಂದ್ರೆ, ನಮ್ಮ ಜನ್ಮ ಜನನ ನನ್ನ ಮರಣ, ನನ್ನ ಜನನ ಮರಣ ಈ ಸೈಕಲ್ ಹೋಗ್ತಾನೇ ಇದೀವಿ. ಸೊ ಇವಾಗ ನಮ್ಗೆ ಬೇಕಾದವರು ಯಾರ್ಯಾರು, ಇವರನ್ನ ಬಿಟ್ಟು ನಾನು ಇರ್ಲಕ್ಕಿಲ್ಲ, ಈ ವಸ್ತುವನ್ನ ಬಿಟ್ಟು ನಾನು ಇರ್ಲಕ್ಕಿಲ್ಲ ಅಂತ ಈಗಿ ಹಚ್ಕೊಂಡಿದ್ದೀವಿ. ಬಟ್ ಒರಿಜಿನಲ್ ಆಗಿ ನೋಡಿದ್ರೆ ಈ ಜೀವ ಒಬ್ಬನೇ ಪ್ರಯಾಣ ಮಾಡ್ತಾ ಇದ್ದಾನೆ, ಡಿಫ್ರೆಂಟ್ ಫೇಸಸ್ ಡಿಫ್ರೆಂಟ್ಲಿ ಮಾಡ್ತಾನೆ ಈ ಜೀವ ಇದ್ದಾನಲ್ಲ. ಸೊ ಆವಾಗ ಯಾರು ಇದ್ರು, ಇವರೆಲ್ಲ ಇದ್ರ, ಯಾರು ಇದ್ದಿಲ್ಲ, ಈ ವಸ್ತುಗಳು ಇತ್ತ, ಈ ಮನೆ ಮಾರಿ ಇತ್ತ, ಯಾರು ಇದ್ದಿಲ್ಲ, ಯಾರು ಇದ್ದ ನಮ್ ಜೊತೆಯಲ್ಲಿ ಅಂದ್ರೆ ಆ ಭಗವಂತ ಒಬ್ಬನೇ ಇದ್ದಾನೆ ಅಂದು ಅದನ್ನ ತಿಳ್ಕೊಬೇಕಂತ. ಅದು ತಿಳ್ಕೊಂಡಾಗ ಏನ್ ಎರಡು ಚಿಂತನೆಗಳು ಬರುತ್ತೆ. ಈ ತಿಳ್ಕೊಂಡು ಏನು ಮಾಡಬೇಕು, ಈ ಕೈವಲ್ಯ ಎಂಬುದ್ರಲ್ಲಿ ಏನ್ ಚಿಂತನೆ ಮಾಡಬೇಕು ಅಂದ್ರೆ, ಈ ದೇವರ ಗುಣಗಳನ್ನ ನಾವು ಕದಿಯಬಾರದು ಅಂದ್ರೆ ತಿರ್ಗಾ ಸ್ವತಂತ್ರದೇ ಬರುತ್ತೆ. ದೇವರು ಎಲ್ಲವೂ ಮಾಡಿಸಿದ್ದಾನೆ, ಇಲ್ಲಿ ತಂದು ನಮ್ಗೆ ಇಟ್ಟು ಇಲ್ಲಿಂದ ಕರ್ಕೊಂಡು ಹೋಗಿ ತಿರ್ಗಾ ಸ್ವರ್ಗಕ್ಕೆ ಅಲ್ಲಿ ಇಲ್ಲಿ ಕರ್ಕೊಂಡು ಎಲ್ಲ ಇದು ಪಂಚಮಹಾಯಜ್ಞ ಸಂಧಿಯಲ್ಲಿ ಬಂದು ಎಲ್ಲ ದೇವರು ದೇವತೆಗಳಲ್ಲಿ ಇದ್ದು ಎಲ್ಲವೂ ಮಾಡ್ತಾ ಇರೋವಾಗ ನಾನೇ ಮಾಡಿದ್ದೆ, ನಾನೇ ಬಂದೆ, ನನ್ನದು, ನನಗೆ ಜ್ಞಾನ ಇದೆ, ನನಗೆ ಇದು ಹೇಳಕ್ಕೆ ಬರುತ್ತೆ, ಈ ತರ ಭಾವನೆಗಳು, ಇದು ಭಗವಂತ ಮಾಡಿದ್ದು. ಈ ದೇಹ ಬಾಯಿ ಕೊಟ್ಟು ಮಾಡಿಸಿದ್ದಾನೆ, ಬಾಯಿ ಕೊಟ್ಟು ಬಾಯಿ ಮೂಲಕವಾಗ ಈ ಶಬ್ದ ಜೋಡಣೆಗಳನ್ನ ಮಾಡಿಸಿ ಬುದ್ಧಿಯಿಂದ ಅದನ್ನ ಪ್ರೇರಣೆ ಮಾಡಿಸಿ ಎಲ್ಲವೂ ನಾವು ಮಾಡ್ತಾ ಇರೋವಾಗ ನಾನಂತ ಅಂದ್ರೆ ಏನಾಗತ್ತೆ, ಕದ್ದ ಕಳ್ಳನ ಆಗ್ತೀವಿ, ನಾವು ಕದಿತಾ ಇದ್ದೀವಿ. ಭಗವಂತ ಮಾಡೋದೆಲ್ಲ ಕದ್ದು ಇಲ್ಲಿ ಅದೇ ಆಸ್ಪೆಕ್ಟ್ ಬೇರೆ ಮುಖದಿಂದ, ಸ್ವತಂತ್ರ ಅಂಬೋದನ್ನ ಬೇರೆ ಮುಖದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಅಸ್ತೇಯ ಅಂತ, ಅಸ್ತೇಯ ಅಂಬೋ ಕ್ವಾಲಿಟಿ ಬರುತ್ತಲ್ಲ, ಅಸ್ತೇಯ ಅಂತ ಹೇಳುವಾಗ ಸ್ತೇಯ, ಅಸ್ತೇಯ ಅಂದ್ರೆ ಕಳ್ಳತನ, ಕಳ್ಳ ಕದಿಯಬಾರದು ಭಗವಂತನದ್ದ ಕದಿಯಬಾರದು ನಾವು ಅಂತ ಹೇಳ್ತಾರೆ. ಸರಿ, ಕದಿಯದೇ ಇರಬೇಕು. ಆಮೇಲೆ ಇನ್ನು ಏನ್ ಮಾಡಬೇಕು ಅಂದ್ರೆ ಅದನ್ನ ತ್ಯಾಗ ಮಾಡಬೇಕು, ಕದಿಯದೇ ಇರಬೇಕು. ಭಗವಂತನ ಮಾಡುವ ಕೆಲಸಗಳನ್ನ ನಮ್ಮದು ಅಂತ ಅದನ್ನ ಭಗವಂತನ ಗುಣಗಳನ್ನ ನಾವು ಕದಿಯಬಾರದು. ಮತ್ತು ಏನು ಮಾಡಬೇಕು, ತ್ಯಾಗ ಮಾಡಬೇಕು. ಈ ತರ ಥಾಟ್ಸ್ ಎಲ್ಲ ಬರ್ತಾ ಇದೆಲ್ಲ, ಏನು ತ್ಯಾಗ ಮಾಡೋದು, ತ್ಯಾಗ ಮಾಡೋದು ಅಂದ್ರೆ ನಮ್ಮಲ್ಲಿ ಇರುವಂತ ಈ ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನ ಏನು, ನಾನು ನನ್ನದು ಅಂಬೋ ಈ ಮಿಥ್ಯಾಜ್ಞಾನ ಇದೆಯೋ, ತಪ್ಪಾದ ತಿಳುವಳಿಕೆ ಇದೆಯೋ, ಅದನ್ನ ಬಿಡಬೇಕು. ಅದಕ್ಕೆ ಸನ್ಯಾಸ ಅಂತಾನೆ ಹೇಳ್ತಾರೆ. ಅದನ್ನ ಬಿಟ್ಟು ಎಲ್ಲಿ ಬಿಡೋದು ಅಂದ್ರೆ ಭಗವಂತನದು, ಬರೀ ಬಿಡೋದಲ್ಲ, ಗಿವಪ್ ಅಂತಲ್ಲ, ಇದು ಭಗವಂತದ್ದು. ಅದಕ್ಕೆ ಸನ್ಯಾಸ ಅಂತ, ತ್ಯಾಗ ಜೊತೆಯಲ್ಲಿ ಸನ್ಯಾಸ ಅಂತ ಆಗತ್ತೆ. ಇದು ಭಗವಂತದ್ದು ಸಮ್ಯಕ್ ನ್ಯಾಸ. ಅದಕ್ಕೆ ನಾವು ಬೆಳಿಗ್ಗೆ ನಾವು ಈ ಒಂದು ಕೇಶವನಾರಾಯಣ ಮಾಡುವ ಇದೆಲ್ಲ ನಾವು ಇಟ್ಟುಕೊಳ್ಳುವಾಗ ಈ ಒಂದು ನ್ಯಾಸ ಎಲ್ಲ ಮಾಡುವಾಗದ ಪರ್ಪಸ್ ಅಲ್ಲಿ ಮಾಡೋದು ಇದೆ. ಫಸ್ಟ್ ಮೂರು ಆಚಮನ ಮಾಡುವಾಗ ಇದು ನನಗೆ ಜೀರ್ಣ ಆಗ್ಲಿ ಸ್ವಾಮಿ ನಿನ್ನದು, ಇದು ನನಗೆ ಜೀರ್ಣ ಆಗುವಂತೆ ಮಾಡು, ಆಚಮು ಅಂದ್ರೆ ಚೆನ್ನಾಗಿ ಜೀರ್ಣ ಮಾಡುವಂತ, ಚೆನ್ನಾಗಿ ನನ್ನಲ್ಲಿ ಹೋಗಲಿ. ಮತ್ತು ಇನ್ನು ಏನೆಲ್ಲ ಹೋಗ್ಬೇಕು ಅಂದ್ರೆ, ಇದು ಒಂದೊಂದು ಅಂಗವೂ ಮುಟ್ಟುತ್ತಾ ಇದ್ದೀನಿ ಸ್ವಾಮಿ, ಈ ಒಂದೊಂದು ಅಂಗವೂ ನೀನು ಕೊಟ್ಟು ನೀನು ಇಡೋದು, ನೀನು ಇದೆಯಾ ಈ ಜಾಗ, ನಿನ್ನದು, ನೀನು ಕೊಟ್ಟದ್ದು, ಈ ನೆನಪನ್ನ ನಾನು ಒಂದೊಂದು ಸತಿ ಮುಟ್ಟೋವಾಗ್ಲು ಈ ನೆನಪನ್ನ ನನಗೆ ಕೊಡು ಕೊಡು ಅಂತ. ಅದಕ್ಕೆ ನಮ್ಗೆ ಎಲ್ಲಿ ಎಲ್ಲಿ ನಾವು ಶೌಚ ಏನೇನು ಮಾಡಿದ್ದನ್ನು, ಊಟ ಏನ್ ಕಾರ್ಯ ಮಾಡಿದ್ದನ್ನು, ಆಚಮನ ದ್ವಿ ಆಚಮನ, ಎರಡು ಆಚಮನ ಮಾಡಿ, ಒಂದು ಆಚಮನ ಮಾಡಿ, ಮೂರು ಆಚಮನ ಮಾಡಿ, ಹೇಳೋ ಪಾಯಿಂಟ್ ಏನಂದ್ರೆ, ನಾನು ಮಾಡ್ತೀನಿ, ಒಂದು ಕಡೆ ನಾನು ಹೋಗ್ತೀನಿ, ನಾನು ಬರ್ತೀನಿ, ಈ ಥಾಟ್ಸ್ ಬರೋವಾಗ ಈ ಆಚಮನ ಚೆಂದಾಗಿ ಮಾಡೋದು, ಆ ನೆನಪನ್ನ ಕೊಡೋದು. ಅದೇ ಈ ಕೈವಲ್ಯ, ಅದು ಏಕಾಂತದಲ್ಲಿ ನಾವು ಎಲ್ಲಿ ಏನಾರು ಮಾಡಿದ್ನು ಆಚಮನ ಕೂತಾಗ ನಮ್ಗೆ ಮನಸ್ಸು ಏಕಾಂತದಲ್ಲಿ ಇರ್ತೀವಿ, ವಿ ಡೋಂಟ್ ಟಾಕ್ ವಿತ್ ಎನಿಬಡಿ, ಮನಸ್ಸಲ್ಲಿ ಚಿಂತನೆ ಬರುತ್ತೆ, ಯಾವ ಚಿಂತನೆ ಬರಬೇಕು ಈ ಆಚಮನದಲ್ಲಿ ಅಂತ, ಈ ತರ ದೇವರದು ಅಂತ ಆ ಒಂದು ಸ್ತೇತನ ಮಾಡದೆ ಅಷ್ಟೇ ಎಂಬ ಗುಣ. ಮತ್ತು ನ್ಯಾಸ ತ್ಯಾಗ, ಅದೇ ಸನ್ಯಾಸ ಆಗುವಂತೆ ಆ ಚಿಂತನೆ ಬರಬೇಕು, ಇದು ದೇವರೇ ಅಂದ್ರೆ ಅದು ಹೇಗೆ ಬರುತ್ತೆ ನಮಗೆ ಅಂದ್ರೆ, ಹೇಗೆ ನಾವು ತಂದುಕೊಳ್ಳಬೇಕು ಅಂದ್ರೆ, ಒಂದು ನಿಮಿಷ ಚಿಂತನೆ, ನಾನು ಎಲ್ಲಿಂದ ಬಂದೀನಿ, ಯಾವಾಗ ಬಂದೀನಿ ಇಲ್ಲಿ, ಹೇಗೆ ಬಂದೀನಿ, ಹೇಗೆ ಹೋಗ್ತೀನಿ, ಯಾರಿದ್ದಾರೆ ನನ್ನ ಜೊತೆಲಿ ಅಂತ ಚಿಂತನೆ ಮಾಡಿದ್ರೆ ಆವಾಗ ನಮಗೆ ನಮಗೆ ಅಜ್ಞಾನಿಗಳಾಗಿದ್ದನು ಸ್ವಲ್ಪ ಚೂರ್ನಾರ ಅರ್ಥ ಆಗ್ತಾ ಇರುತ್ತೆ. ಒಬ್ಬರೇ ಬಂದಿ, ಒಬ್ಬರೇ ಹೋಗ್ಬೇಕು, ಬಂದದ್ದು ಇವಾಗ ಅನೇಕ ಯೋನಿಗಳಿಗೆ ಬಂದು 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 ಹೋಗ್ತಾ ಇದ್ದೀನಿ, ನನ್ನ ಜೊತೆಯಲ್ಲಿ ಇರುವನು ಇವನೊಬ್ಬನೇ, ದೇವತೆಗಳನ್ನ ಇಟ್ಟುಕೊಂಡು ಇವನೇ ಇದ್ದಾನೆ ಎಂಬ ಚಿಂತನೆ. ಸೊ ಆ ಚಿಂತನೆ ಬಂದಾಗ ಇದಾಗತ್ತೆ, ಅಸ್ತೇಯಂ ಆಗತ್ತೆ ಮತ್ತು ಅದೇ ಸನ್ಯಾಸ ಆಗತ್ತೆ. ಇದೇ ಕೈವಲ್ಯಂ ಎಂಬ ಶಬ್ದದಿಂದ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬರೋದು ಅನಿಕೇತನ, ಇಲ್ಲಿಂದ ಶುರು ಆಯ್ತು ನಾವು, ಶ್ರೀನಿಕೇತನ ಅಂತ ಬಂತು. ಅದನಿಂದಲೇ ಇಷ್ಟೊಂದು ಭಾಗವತ ಧರ್ಮ ಶುರು ಮಾಡಿದ್ದೀವಿ. ಯಾಕೆಂದ್ರೆ ನಿಕೇತನ, ಅನಿಕೇತನ, ಶ್ರೀನಿಕೇತನ, ಮೊರಲ್ಲಸ್ ಎಲ್ಲವೂ ಒಂದೇ ಅರ್ಥವನ್ನ ಕೊಡುತ್ತೆ. ಅನಿಕೇತನ ಅಂದ್ರೆ, ನಿಕೇತನ ಅಂದ್ರೆ ರಕ್ಷಣೆ ಕೊಡುವಂತದ್ದು ಅಂತ. ಅಂದ್ರೆ ನಿಕೇತನ ಅಂದ್ರೆ ಮನೆ ಅಂತ ಅರ್ಥ. ಮನೆಗೆ ನಿಕೇತನ. ಯಾಕೆ ನಿಕೇತನ ಅಂತ ಹೇಳ್ತಾರೆ ಅಂದ್ರೆ ಅದು ನಮ್ಗೆ ರಕ್ಷಣೆ ಕೊಡುತ್ತೆ. ನಾವು ಎಲ್ಲಿ ಎಲ್ಲಿ ಇದ್ರು ರಾತ್ರಿ ಮನೆಗೆ ಬಂದ್ರೆ ಒಂದು ನಿಮ್ಮದಿ ನಮ್ಗೆ, ಆ ವಿ ಆರ್ ಸೇಫ್ ಅಂತ. ಹೊರಗೆ ಇರಬೇಡ, ಒಳಗೆ ಬಂದ್ಬಿಡು, ಕಮ್ ಬಿಫೋರ್ ದಿಸ್ ಟೈಮ್ ಅಂತ. ಮನೆಗೆಲ್ಲ ಬಂದ್ಬಿಡು, ಏನ್ ಮನೆಗೆ ಬಂದು ಏನ್ ಮಾಡೋದು? ಮನೆ ಅಂದ್ರೆ ಅದು ನಮ್ಗೆ ರಕ್ಷಣೆ ಮಾಡತ್ತ, ನಮ್ಗೆ ಜೋಪಾನವಾಗಿಡತ್ತ ಅಂತ. ನಿಕೇತನಂ, ಅನಿಕೇತನಂ ಅಂತ ಹೇಳಿದಾಗೆ ಅಲ್ಲಿ ಅ ಅಂದ್ರ ಅಕಾರ ವಾಚ್ಯನಾದಂತ ಭಗವಂತ ಅಂತ. ಅನೇಕ ಮೀನಿಂಗ್ ಇದಕ್ಕಿದೆ. ಅಕಾರ ವಾಚ್ಯನಾದ ಈ ಮನೆ ರಕ್ಷಣೆ ಕೊಡತ್ತ, ನಾನು ಇವಾಗ ಇರುವಂತ ಈ ಮನೆ ಇದು ನನ್ಗೆ ರಕ್ಷಣೆ ಕೊಡತ್ತ ಇಲ್ಲ. ಅಕಾರ ವಾಚನಾದಂತ ಭಗವಂತ, ಅ ಅಂಬೋದಕ್ಕೆ ಮೂರು ಅರ್ಥಗಳು ಮೇನ್ ಆಗಿ ಹೇಳ್ತೀವಿ. ಒಂದು ಏನು ಅಂದ್ರೆ ಅವನು ಬಂದು ಯಾವ ದೋಷವೂ ಇಲ್ಲದನವನು, ದೋಷಕ್ಕೆ ವಿರುದ್ಧವಾದ ಗುಣಗಳು ಉಳ್ಳವನು ಮತ್ತು ಎಲ್ಲಾ ವಸ್ತುವಲ್ಲಿ ಇದ್ರನು ಎಲ್ಲಾ ವಸ್ತುಗಳಿಂದ ಅಧಿಕನಾಗ ಅದರವೈಸ್ ಭಿನ್ನನಾಗೆ ವಿಲಕ್ಷಣವಾಗಿ ಅವನು ಇರುವವನು, ಇವನು ರಕ್ಷಕ. ಇಂಥ ಕ್ವಾಲಿಟಿ ಇರುವಂತ ಭಗವಂತನೇ ರಕ್ಷ. ನಿಕೇತನ ಅಂತ ಒಂದು. ಇನ್ನೊಂದು ನಿಕೇತನ ಅಂದ್ರೆ ನಮ್ಮ ಮನೆ ಎಂಬ ಭಾವನೆ ಇರುತ್ತೆ, ನಮ್ಮ ಮನೆ ಅಂತ ಭಾವನೆ. ಇಲ್ಲಿ ಏನ್ ಹೇಳ್ತಾರೆ, ಅನಿಕೇತ ಅಂದ್ರೆ ನಿನ್ನ ಮನೆ ಅಂತ ಭಾವನೆ ಮಾಡಬೇಡ, ಯಾವುದು ನನ್ನದೇ ಅಲ್ಲ. ಸೊ ನನ್ನ ಮನೆ ಅಂಬೋ ಭಾವನೆಯಿಂದ, ಆ ಮನೆಯಲ್ಲಿ ನೀನು ಇರೋವಾಗ ಈ ಮನೆ ನನ್ನದು ಅಂಬೋ ಒಂದು ಭಾವನೆಯಿಂದ ಇರಬೇಡ. ಇಲ್ಲಿ ನಿಕೇತನ ಅಂದ್ರೆ ನನ್ನ ಮನೆ ಅಂತ ತಕೊಂಡು ಅಲ್ಲಿ ನೀನ್ ವಾಸ ಮಾಡುವಂತ ನಮ್ಮ ಮನೆ ಇರಬಹುದು, ನಮ್ಮ ಊರು ಅಂತ ಹೇಳ್ತೀವಿ, ನಮ್ಮ ದೇಶ ಅಂತ ಹೇಳ್ತೀವಿ. ಸೊ ಅದಕ್ಕೆ ಡೋಂಟ್ ಗೆಟ್ ಟು ಅಟ್ಯಾಚ್ ಟು ಇಟ್, ಅದು ದೇವರ ಮನೆ. ಈ ಕಾರಣದಿಂದ ಏನು ಮಾಡ್ತಾರಂದ್ರೆ ಯತಿಗಳು ಮುಂತಾದವರು, ನಮ್ಗೆ ಅನಿಕೇತನ್ ಅವ್ರಿಗೆ ಹೇಳ್ತಾರೆ, ಯತಿಗಳು ಮುಂತಾದವರು ಒಂದೇ ಜಾಗದಲ್ಲಿ ಇರೋದಿಲ್ಲ ಅಂತ. ಯಾಕೆಂದ್ರೆ ಇದ್ರೆ ಅದ್ರ ಜೊತೆಯಲ್ಲಿ ಅಟ್ಯಾಚ್ಮೆಂಟ್ ಬಂದ್ಬಿಡತ್ತೆ ಅಂತ. ಆದ ಕಾರಣದಿಂದ ಅವರು ಒಂದೊಂದು ಜಾಗದಲ್ಲಿ ಅವ್ರಿಗೆ ಹೇಳ್ತಾರೆ, ಅವರು ಮೂರು ರಾತ್ರಿ ಒಂದು ಜಾಗದಲ್ಲಿ ಮೂರು ರಾತ್ರಿಗೆ ಜಾಸ್ತಿ ಇರಬಾರದು, ಈ ತರ ಅನೇಕ ನಿಯಮಗಳನ್ನೆಲ್ಲ ಇಟ್ಟುಕೊಂಡಿರ್ತಾರೆ ಯತಿ ಆಶ್ರಮದಲ್ಲಿ. ಸೊ ಹಾಗೆ ಬೇರೆ 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 ಹೋಗ್ತಾರೆ ಅಂತ ಹೇಳ್ತಾರೆ. ಅದು ಒಂದು. ಇನ್ನೊಂದು ಆಯ್ತಲ್ಲ, ಅನಿಕೇತ ಭಗವಂತನೇ ನೆಲೆ ಅಂತ ಒಂದು. ಭಗವಂತನೇ ನಮ್ಗೆ ರಕ್ಷಕ. ಮನೆ ಅಂತ ತಗೊಂಡಾಗ ನಿಕೇತನ ಅಂತ ತಗೊಂಡಾಗ ಮನೆ ಅಂತ ತಗೊಂಡು ನೋಡಿದೀವಿ. ಇನ್ನೊಂದು ನಮ್ಮ ಮನೆ ಇರ್ಲಿ ಮತ್ತು ನಮ್ಗೆ ರಕ್ಷಣೆಯನ್ನ ಕೊಡುವಂತ ಈ ಮನೆ ಭಗವಂತನದ್ದು ಅಂತ. ಇಲ್ಲಿ ಮಾತ್ರ ಅಲ್ಲ, ಈ ಭಾವನೆ ನಮ್ಗೆ ಬಂದಾಗ ದೇವರೇ ನಮ್ಗೆ ರಕ್ಷಕ, ಈ ಮನೆ ಅಲ್ಲ, ಈ ಮನೆಯ ಆಕಾರದಲ್ಲಿ ದೇವರೇ ಇದ್ದು ನಮ್ಗೆ ರಕ್ಷಣೆ ಕೊಡ್ತಾನಂದ್ರೆ ಇಲ್ಲಿನೂ ನಮಗೆ ಆ ಒಂದು ಆ ಕರ್ಮದಿಂದ ನಮಗೆ ಬಂಧನ ಬರೋಲ್ಲ. ಅದು ಮಾತ್ರ ಅಲ್ಲ, ನಮಗೆ ಅನಿಕೇತನ ಅತಿಶಯವಾದ ರಕ್ಷಣೆ. ಅತಿಶಯವಾದ ರಕ್ಷಣೆ ಅಂದ್ರೆ ಅವನ ಮನೆಗಳಾದಂತ ಶ್ವೇತ ದೀಪ, ಅನಂತಾಸನ, ವೈಕುಂಠ ಮುಂತಾದ ನಿತ್ಯ ಮನೆಗಳು ವಿಲಕ್ಷಣವಾದ. ಇಲ್ಲಿ ಬರೋದು ಅ ಅಂದ್ರೆ ಅತಿಶಯವಾಗಿರೋದು, ಅ ಅಂದ್ರೆ ದೋಷರಹಿತವಾಗಿರೋದು. ಅಲ್ಲಿ ದೋಷರಹಿತ ಅದೆಲ್ಲ ದೇವರಿಗೆ ಏನು ಅ ಶಬ್ದದಿಂದ ನಾವು ಹೇಳಿದ್ದೀವೋ ಅದನ್ನೇ ಅವನ ಮೋಕ್ಷಸ್ಥಾನ, ಅದು ಅವನ ರೂಪವೇ ಆಗಿದೆ. ಆ ಮೋಕ್ಷಸ್ಥಾನಕ್ಕೆ ಇಟ್ಟುಕೊಂಡು ಆ ಮನೆ ಬಂದು ಅತಿಶಯವಾಗಿದೆ, ದೋಷರಹಿತವಾಗಿದೆ, ಆ ಮನೆ ನಿರಂತರವಾಗಿರುತ್ತೆ, ನಿತ್ಯವಾಗಿರುತ್ತೆ, ವಿಲಕ್ಷಣವಾಗಿರುತ್ತೆ ಈ ಮನೆಕ್ಕಿಂತ ಅಂತ ಈ ಅರ್ಥ ಮಾಡ್ತಾರೆ. ಸೊ ಅನಿಕೇತನ ಅದಕ್ಕೆ ದಾಸರು ಹೇಳೋ ಶ್ರೀನಿಕೇತನ ಅ ಅಂಬೋದಕ್ಕೆ ದೇವರು ಅಂದ್ರೆ ಅದು ಶ್ರೀ, ಅದು ಅವನು ಹೇಗೆ ಮಾಡ್ತಾನ ಅಂದ್ರೆ ಈ ಭಗವಂತ ಅಕಾರ ವಾಚ್ಯನಾದಂತ ಈ ಭಗವಂತ ಇದಾನಲ್ಲ, ಅವನು ಶ್ರೀ ಲಕ್ಷ್ಮಿಯಲ್ಲಿ ಇದ್ದು ಈ ರಕ್ಷಣೆಯನ್ನ, ಈ ಪ್ರಾಕೃತ ಮನೆ ಆಗಲಿ ಅಪ್ರಾಕೃತವಾದ ಆ ಮನೆಯಾಗಲಿ ಲಕ್ಷ್ಮಿ ದ್ವಾರ ಮಾಡ್ತಾನಂತ ಅನಿಕೇತನ ಅಂಬೋದನೆ ಶ್ರೀನಿಕೇತನ ಅಂತ ಅವರು ಮಾಡ್ತಾರೆ. ಸೊ ಆದ ಕಾರಣದಿಂದ ಈ ವಸ್ತುಸ್ಥಿತಿಯನ್ನ ನೀನು ತಿಳ್ಕೊ, ನೀವು ವಾಸ ಮಾಡುವಾಗ ಚೆಂದಾಗಿ ವಾಸ ಮಾಡಬೇಕಂದ್ರೆ ಆ ಒಂದು ವಸ್ತುಸ್ಥಿತಿ ಏನು ಯಥಾರ್ಥವಾಗಿದೆಯೋ ಅದನ್ನ ತಿಳ್ಕೊ. ಅದು ಅನಿಚೇತನ ಅಂತ ಹೇಳ್ತಾರೆ. ಅನಿಚೇತನ ಅಂತ ಹೇಳಿ ಇದಕ್ಕೆ ರಿಲೇಟೆಡ್ ವಿವಿಕ್ತ ದೇಹ ಸೇವಿತಂ ಅಂತ ಹೇಳ್ತಾರೆ. ಕೃಷ್ಣನೇ ಇದನ್ನೇ ಹೇಳ್ತಾನೆ, ವಿವಿಕ್ತ ದೇಹ ಸೇವಿತ ಅರತಿ ಜನ ಸಂಸದಿ ಅಂತ ಅಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಕೃಷ್ಣ ಹೇಳ್ತಾನೆ. ಸೊ ಇಲ್ಲಿ ಏನು ಹೇಳ್ತಾರಂದ್ರೆ, ಇಲ್ಲಿ ಒಂದು ವಿಶೇಷ ಅನಿಚೇತನ ಎಂಬುದಲ್ಲಿ ಏನಾಗುವುದು, ನಮ್ಮ ಮನೆ ನಮ್ಮ ದೇಶ ಇದನ್ನ ಇಟ್ಟುಕೊಂಡಿವೆ ಅಲ್ಲಿ. ಇಲ್ಲಿ ವಿವಿಕ್ತ ದೇಶ ಸೇವಿತಂ ಎಂಬುದು ಒಂದೇ ಅರ್ಥ ಬರುತ್ತೆ. ಅಂದ್ರೆ ವಿವಿಕ್ತ ಅಂದ್ರೆ ವಿವೇಕದಿಂದ ಅಂತನೋ ಒಂದು ಅರ್ಥ ಇದೆ, ಮತ್ತು ಇನ್ನೊಂದು ಅರ್ಥ ಏನಿದೆ ಅಂದ್ರೆ ಈ ದೇಶ ವಿವಿಕ್ತ ದೇಶ ಅನಿಚೇತನ ಎಂಬುದಕ್ಕೆ ಮನೆಯ ದೇಶ ಆ ತರ ಅರ್ಥ ತಗೊಂಡ್ರೆ, ವಿವಿಕ್ತ ದೇಶ ಸೇವಿತ ಅಂದ್ರೆ ಇನ್ನೂ ಸಂಕುಚಿತ ಮಾಡ್ತಾರೆ. ಅಂದ್ರೆ ಈ ಮನೆ ಮಾತ್ರ ಇಲ್ಲ, ಈ ಜೀವ ಇರುವಂತ ಮನೆ, ಈ ಜೀವ ಇರುವಂತ ಮನೆ, ಈ ಜೀವ ಇರುವಂತ ಮನೆ ಹೇಗಿದೆ, ಈ ಜೀವ ಮತ್ತು ಜೀವದ ಪ್ರಕಾಶ ಅಂದ್ರೆ ಜೀವ ಇರೋದು ಹೃದಯದಲ್ಲಿ, ಮತ್ತು ಅದು ಹೃದಯದಲ್ಲಿ ಮಾತ್ರ ಇರೋದಿಲ್ಲ, ನಮ್ಮ ಕಣ್ಣು ಮೂಗು ಈ ವಿದಿನ್ ದ ಬಾಡಿ ಹೇಳ್ತಾರೆ, ವಿದಿನ್ ದ ಬಾಡಿ ಇರ್ತದೆ. ಅಂದ್ರೆ ಏನು, ಈ ಮನೆ ಬಿಟ್ಟು ಇನ್ನೊಂದು ಕಡೆ ನಾವು ತೀರ್ಥಯಾತ್ರೆಗೆ ಹೋಗೋದು ಮಾತ್ರ ಅಲ್ಲ, ಎಲ್ಲಿ ನಾವು ಯಾತ್ರೆ ಏನು ತೀರ್ಥಯಾತ್ರೆ ಏನು ಮಾಡಿದ್ರು ಈ ದೇಹದಿಂದ, ನಮ್ಮ ಮನೆ ಈ ದೇಶ ನಮ್ಮ ಪ್ರಾಂತ ಎಲ್ಲ ಬಿಟ್ಟು ಹೋದ ಮೇಲೇನು ಈ ದೇಹ ಎಂಬೋ ಮನೆ ಇದ್ದೇ ಇರುತ್ತೆ, ಕಣ್ಣು ಎಂಬೋ ಮನೆ ಇದ್ದೇ ಇರುತ್ತೆ, ಕಿವಿ ಎಂಬೋ ಮನೆ ಇದ್ದೇ ಇರುತ್ತೆ. ಈ ಮನೆಗಳನ್ನ ಹೇಳ್ತಾರೆ, ಈ ವಿವಿಧವಾಗಿ ಇದೆ ಈ ಮನೆ. ಒಂದೊಂದು ಕಡೆ ಒಂದೊಂದು ಮನೆ, ಕಿವಿಯಿಂದ ಕೇಳುವಾಗ ಅದು ಒಂದು ಮನೆ, ಕಿವಿ ಒಂದು ಮನೆ, ಕಣ್ಣು ಒಂದು ಮನೆ, ಹೀಗಿರುತ್ತೆ. ಅಥವಾ ಒಂದೊಂದು ಜನ್ಮದಲ್ಲಿ ಒಂದೊಂದು ಮನೆ ಬರುತ್ತೆ. ಈ ಜೀವ ಈ ಜನ್ಮದಲ್ಲಿ ಈ ದೇಹದಲ್ಲಿ ಇಟ್ಟಿದ್ದಾನೆ, ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ದೇಹ ಇರ್ತಾನೆ, ಮತ್ತು ಇಲ್ಲಿಂದ ಪ್ರಯಾಣ ಊರ್ಧ್ವ ಲೋಕಕ್ಕೆ ಹೋಗುವಾಗ ಇನ್ನೊಂದು ಮನೆಯಲ್ಲಿ ಇರ್ತಾನೆ, ಅನೇಕ ದೇಹ. ಅದು ಪಂಚಮಹಾಯಜ್ಞ ಸಂಧಿಯಲ್ಲಿ ನೋಡಿದ್ದೀನಿ. ಹೀಗೆ ಡಿಫ್ರೆಂಟ್ ಬಂದಾಗೆ ಹೇಗಿರಬೇಕು ಅಂದ್ರೆ ವಿವಿಕ್ತವಾಗಿರ್ಬೇಕು. ವಿವಿಕ್ತ ಅಂದ್ರೆ ವಿವೇಕದಿಂದ ಇರು ಅಂತ ಅರ್ಥ. ಅಲ್ಲೇ ಹೇಗಿರ್ಬೇಕು ಅಂದ್ರೆ ವಿವೇಕ, ಏನು ವಿವೇಕದಿಂದ ಇರಬೇಕು, ಹಿಂದೆ ಹೇಳಿದಂತೇನೆ ವಿವೇಕದಿಂದ ಅಂದ್ರೆ ದೇವರು ನನಗೆ ಇದು ಕೊಟ್ಟಿದ್ದ ಜೀವ ಅಂಬೋದಕ್ಕೆ, ಜೀವ ಜ್ಞಾನ ಇಚ್ಛಾ ಕ್ರಿಯೆ ಜೀವನ ಧರ್ಮವಾಗಿ ಇದ್ರನು ಅದಕ್ಕೆ ಮಾಡುವಂತ ಶಕ್ತಿ ಸಾಮರ್ಥ್ಯ ಇಲ್ಲ. ಆದ ಕಾರಣದಿಂದ ಈ ಜೀವನಿಗೆ ಎಲ್ಲವೂ ಕೊಟ್ಟು ಅದು ಕೆಲಸ ಮಾಡ್ಲಿಕ್ಕೆ ದೇವತೆಗಳು ದೈತ್ಯರನ್ನು ಇಟ್ಟು, ಸೊ ಹೀಗೆ ದೊಡ್ಡದಾಗಿ ಒಂದು ಪುರುಷ ದೇಹದಲ್ಲಿ ಕೊಟ್ಟು ದೇವರು ಮಾಡಿಸ್ತಾ ಇದ್ದಾನೆ ಅಂಬೋ ವಿವೇಕದಿಂದ ಇರು. ಇದೆಲ್ಲ ಹೇಗೆ ನಮ್ಗೆ ಬರುತ್ತೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಧರ್ಮಗಳು ಒಂದೊಂದು ಹೇಳ್ತೀವಲ್ಲ ನಮ್ಗೆ ಹೇಗೆ ಬರುತ್ತೆ, ಇದೆಲ್ಲ ಹೇಗೆ ಬರಕ್ಕೆ ಹೇಗೆ ನೆನಪು ಬರುತ್ತೆ ಅಂದ್ರೆ, ಈ ಒಂದು ಧರ್ಮಗಳಲ್ಲಿ ಧರ್ಮ ರೂಪನಾಗೆ ಪಂಚಮಹಾಯಜ್ಞ ಸಂಧಿ ಅದಕ್ಕೆ ಹೇಳ್ತೀವಿ ನಾವು. ಪಂಚಮಹಾಯಜ್ಞ ಸಂಧಿ ದಿನಾಗಲೂ ಒಂದು ಒಂದು ಕ್ವಿಕ್ ಆಗಿ ನಾವು ಚಿಂತನೆ ಮಾಡಬೇಕು ಅಂದ್ರೆ, ಈ ಒಂದು ಯಾಕೆ ಚಿಂತನೆ ಮಾಡು ಅಂದ್ರೆ ಟಪ 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 ಅಂತ ನಾವು ಯಾವುದು ಸಮಿತ್ತು ಧೂಮ ಅರ್ಚಿ ಅಂಗಾರ ವಿಶ್ವಲಿಂಗ ಕಾಲಮ್ಸ್ ಹಾಕೊಂಡು ಮೆಮರೈಸ್ ಮಾಡು ಅಂತ ಅರ್ಥ ಅಲ್ಲ. ಈ ದೇಹದಲ್ಲಿ ನಾವು ಮಾತ್ರ ಇರಲ್ಲ, ದೇವತೆಗಳಿದ್ದಾರೆ ಗೊತ್ತು, ಭಗವಂತ ಈ 30 ರೂಪದಿಂದ ಈ ಒಳಗೆ ಇದ್ದು ಕಾಲ ಕಾಲಕ್ಕೆ ಆ ಗುಣ ಯಾವಾಗ ಪಕ್ವ ಆಗುತ್ತೋ ಆವಾಗ ಇದನ್ನ ವ್ಯಕ್ತ ಮಾಡ್ಲಿಕ್ಕೆ ದೇವರು ಇದ್ದಾನೆ ಅಂಬೋ ವಿವೇಕದಿಂದ, ಈ ವಿವೇಕದಿಂದ ಇರಬೇಕು ವಿವಿಕ್ತ ದೇಶ ಸೇವನಂ ಅಂತ ಹೇಳ್ತಾರೆ. ಇನ್ನೊಂದು ವಿವಿಕ್ತ ದೇಶ ಸೇವನಂ ಅರತಿ ಜನ ಸಂಸದಿ ಅಂತ ಅಲ್ಲಿ ಹೇಳುವಾಗ ಅದು ಜೊತೆಯಲ್ಲೇ ಹೇಳ್ತಾರಂದ್ರೆ, ಒಬ್ಬನೇ ಇರು, ಜನರ ಜೊತೆಲಿ ಇರಬಾರದು ಅಂತ ಒಂದು ಅರ್ಥ ಇದೆ. ಅಲ್ಲಿ ಜನರ ಜೊತೆಲಿ ಇರಬಾರದು ಅಂದ್ರೆ ನಾವೇನೋ ಏಕಾಕಿಯಾಗಿ ಒಂದು ಹಿಮಾಲಯ ಅಲ್ಲಿ ಇರಬೇಕು ಅಂತ ಅರ್ಥ ಅಲ್ಲ. ಅಲ್ಲಿ ಜನ ಅಂತ ಹೇಳುವಾಗ ಅರಸಿ ಜನ ಅಂತ ಹೇಳುವಾಗ ಈ ಒಂದು ದೇವರ ಪ್ರಜ್ಞೆ ಇಲ್ಲದೆ ಜನ ಆ ಒಂದು ಜನನ ಮರಣ ಸೈಕಲ್ಯೇ ಯಾವತ್ತು ಇರುವಂತ ನಿತ್ಯ ಸಂಸಾರಿಗಳು ಆರ್ ಅದರ್ವೈಸ್ ಯಾವತ್ತು ಸಾಯುವಂತ ಈ ಒಂದು ದುಃಖ ಪಡುವಂತ ಅಂದ ತಮಸ್ಸುಗೆ ಹೋಗುವಂತ ಈ ಜನರು ಅಂದ್ರೆ ಬೇಸಿಕಲಿ ದುರ್ಜನರು. ಅದು ಹೇಗೆ ನಮ್ಗೆ ಗೊತ್ತಾಗತ್ತೆ ಯಾರು ಸಜ್ಜನ ಯಾರು ದುರ್ಜನ ಅಂತ ಹೇಗೆ ಗೊತ್ತಾಗತ್ತೆ ಅಂದ್ರೆ, ಅದ ಹಿಂದೆ ಹೇಳಿದ್ದಾರೆ. ಹೇಗೆ ಗೊತ್ತಾಗತ್ತೆ ನಮ್ಗೆ ಅಂದ್ರೆ, ಅವ್ರು ಯಾರು ಜೊತೆಯಲ್ಲಿ ನಾವು ವ್ಯವಹಾರ ಮಾಡುತ್ತಾ ಇರುವಾಗ ದೇವರನ್ನ ಮರಿತೀವಿ. ಲಾಟ್ ಆಫ್ ಪೀಪಲ್ ಹಾಗೆ ಮರೆಯೋದು ಮಾತ್ರ ಇಲ್ಲ, ಇನ್ನು ಇಷ್ಟೇ ನಮ್ಮ ಸಾಧನ ನೆಗೆಟಿವ್ ಆಗಿ ಹೋಗ್ತಾ ಬರುತ್ತೆ, ತುಂಬಾ ಪರ್ಮಿಸಿವ್ನೆಸ್ ಆಗ್ಬಿಡುತ್ತೆ. ಹಾಗೆ ದೇವರನ್ನ ಬಿಟ್ಟು ದೂರ ಸೆಳೆಯುವ ಮನುಷ್ಯರು ಅವ್ರ ಜೊತೆಯಲ್ಲಿ ಇರಬೇಡ ಅಂದ್ರೆ ಹೇಗೆ ಅವಾಗ ಬದುಕಲಿಕ್ಕೆ ಸಾಧ್ಯವೇ ಇಲ್ಲವಂದ್ರೆ ಅಲ್ಲಿ ಏನ್ ಹೇಳ್ತಾರಂದ್ರೆ, ಹೌದು ಎಲ್ಲ ಜನರ ಜೊತೆಯಲ್ಲಿ ಕಲಿಯುಗದಲ್ಲಿ ಕಲಿಯ ಪ್ರಭಾವಕ್ಕೆ ಇದೆ ಕಲಿಯುಗ ಅಂಬೋದು, ಇದ್ರನು ಏನ್ ಮಾಡ್ಬೇಕು ಎಷ್ಟು ನಮ್ಮ ಜೀವನಕ್ಕೆ ಎಷ್ಟು ಇಟ್ಕೋಬೇಕೋ ಅಷ್ಟೇ ಇಟ್ಕೋಬೇಕು, ಮನಸ್ಸಿನಿಂದ ತುಂಬಾ ಹಚ್ಕೋಬಾರದು. ಅಟ್ ದ ಸೇಮ್ ಟೈಮ್ ಯು ಕೆನಾಟ್ ಕಟ್ ಆಫ್ ಫ್ರಮ್ ದ ಸೊಸೈಟಿ, ಬಿಕಾಸ್ ಯಾಕೆ ಅದನ್ನ ಕಟ್ ಆಫ್ ಫ್ರಮ್ ದ ಸೊಸೈಟಿ ಮಾಡಬಾರದು ಅಂದ್ರೆ ಹೂ ನೋಸ್, ನಮ್ ತರನೇ ಅಲ್ಲಿ ಯಾರನ್ನಾರು ಒಬ್ರು ಇರ್ಬೋದು, ನಮ್ಮ ಪ್ರಭಾವದಿಂದ ಅವ್ರಿಗೆ ನಮ್ಗೆ ಸಂಪರ್ಕ ಆಗ್ಬೋದು, ಅಂಡ್ ದಟ್ ಪರ್ಸನ್ ನಮ್ಮಿಂದ ಇನ್ನೊಬ್ರಿಗೆ ಉಪಯೋಗ ಆಗಬಹುದು. ವಿ ಕ್ಯಾನ್ ಡ್ರಾ ದಟ್ ಪರ್ಸನ್ ಟು ಅವರ್ ಸೈಡ್ ಆಲ್ಸೋ, ನಮ್ಮನ್ನ ನೋಡಿ ಓಹೋ ಹೀಗೆ ಮಾಡಬಾರ್ದು ಅವ್ರ ತರ ಅವ್ರ ಸಂಘ ಇರ್ಲಿ ಅಂತ ಬರೋರು ಇರ್ತಾರೆ. ಸೊ ಹಾಗೆ ಇರಬೇಕು, ಎಷ್ಟಿರಬೇಕು ಅಷ್ಟೇ ಇರಬೇಕು ಅಂಬುದು ಹೇಳ್ತಾರೆ. ಇದು ವಿವಿಕ್ತ ದೇಶ ಜೊತೆಯಲ್ಲಿ ಸೇವಿತಂ ಜೊತೆಯಲ್ಲಿ ಅರತಿ ಜನ ಸಂಸದಿ ಅಂತ ಹೇಳ್ತಾರೆ. ದೂರ ಇರುವಂತ ದುರ್ಜನರ ಆ ಒಂದು ನಮ್ಗೆ ಸಾಧನೆಯಿಂದ ದೂರ ಮಾಡೋರು ಯಾರಿದ್ದಾರೋ ಅವ್ರ ಜೊತೆಯಲ್ಲಿ ತುಂಬಾ ಹಚ್ಚಿಕೋಬೇಡ, ನೀನು ಎಷ್ಟು ಬೇಕೋ ಅಷ್ಟಿತ್ತುಕೋ. ಮತ್ತು ನಮಗೆ ಏನು ಪ್ರಯೋಜಕ ಆಗುತ್ತೋ, ಯಾರು ನಮ್ಗೆ ಸಾಧನೆಗೆ ಪೋಷಕವಾಗಿ ಪೂರಕವಾಗಿ ಇರ್ತಾರೋ ಅವರ ಸಂಘ ಮಾಡಬೇಕು, ಅವರ ಸಂಘ ಬಿಡೋ ಅಂತ ಎಂದು ಹೇಳೋದಿಲ್ಲ ಶಾಸ್ತ್ರ. ಸೊ ಹೀಗೆ ವಿವಿಕ್ತ ದೇಶ ಸೇವಾ ವಿವೇಕದಿಂದ ಈ ದೇಹ ಮತ್ತು ಈ ದೇಹದಲ್ಲಿ ಇರುವಂತಹ ಇಂದ್ರಿಯಗಳನ್ನ ನಾವು ಬಳಸ್ಕೋಬೇಕು ಅಂತ ಇಲ್ಲಿ ಹೇಳ್ತಾರ. ಸೊ ಇದಾದ ಮೇಲೆ ವಿವಿಕ್ತ ಅಂಬೋದು ಇಲ್ಲಿ ಇನ್ನೊಂದು ಅರ್ಥನ ವಿ ಎಂಬುದನ್ನ ಭಗವಂತ ಅಂತ ಹೇಳಿ ಅವನ ಜೊತೆಯಲ್ಲಿ ಇರಬೇಕು. ವಿವಿಕ್ತ ದೇಶ ಅವನ ಜೊತೆಯಲ್ಲಿ ನಾವು ಇರಬೇಕು, ವಿವೇಕದಿಂದ ಬುದ್ಧಿಯಿಂದ ಇರಬೇಕು. ಬುದ್ಧಿಯಿಂದ ಬರೀ ಜಡ ಬುದ್ಧಿ ಇಲ್ಲ, ಅದನ್ನ ಪ್ರೇರಣೆ ಮಾಡುವಂತ ದೇವತೆಗಳ ತಿಳುವಳಿಕೆಯಿಂದ ಅದೇ ವಿವೇಕ ಅಂಬೋದು. ಬುದ್ಧಿಯಿಂದ ಇರಬೇಕು ಅಂದ್ರೆ ಬುದ್ಧಿ ಅಂದ್ರೆ ಬುದ್ಧಿನೂ ಜಡ ಆಗತ್ತೆ, ಅಲ್ಲಿ ದೇವತೆಗಳಿದ್ದಾರೆ. ಯಾಕೆ ಅಂದ್ರೆ ಇಷ್ಟು ಹೇಳ್ತಾರಂದ್ರೆ ನಾವು ದೇವತೆಗಳನ್ನ ಮರೆತು ಬಿಡ್ತೀವಿ, ದೇವರ ಪೂಜೆ ಮಾಡ್ತೀವಿ ದೇವತೆಗಳನ್ನ ಮರೆತು ಬಿಡ್ತೀವಿ, ದೇವತೆಗಳ ಮೂಲಕವೇ ದೇವರಿಲ್ಲ ಮಾಡ್ತಾ. ಸೊ ಆ ತಿಳುವಳಿಕೆಯಿಂದ ಇರು, ಇಂದ್ರಿಯ ಕಣ್ಣಿನಿಂದ ನೋಡ್ತಾ ಇರುವಾಗ ದೇವರು ಮಾಡಿಸಿದ್ದಾನಂತ ಮಾತ್ರ ಅಲ್ಲ, ಅಲ್ಲಿ ಸೂರ್ಯ ಇದ್ದಾನೆ, ಸೂರ್ಯನ ಅನುಗ್ರಹ, ಸೂರ್ಯಚಂದ್ರರ ಅನುಗ್ರಹದಿಂದ ಅದು ನಡೀತಾ ಇದೆ. ಹೀಗೆ ತಿಳ್ಕೋಬೇಕು. ವಿವಿಕ್ತ ದೇಹ ಸೇವಿತಂ ಅಂತ ಇಲ್ಲಿ ಹೇಳ್ತಾರೆ. ಅದಾದ ಮೇಲೆ ಇನ್ನೊಂದು ಏನ್ ಹೇಳ್ತಾರೆ, ಇದು ಉಪಸಂಹಾರ ಮಾಡ್ತಾ ಇದ್ದಾರೆ. ಇಷ್ಟು ತನಕ ಹೇಳಿದ್ದನ್ನ ಆ ಒಂದು ಕಂಡೆನ್ಸ್ಡ್ ಆಗಿ ಒಂದು ಧರ್ಮದಲ್ಲಿ ಹೇಳ್ತಾರೆ. ಇದು ಯಾವ್ದು ಅಂದ್ರೆ ಕ್ಷೀರವಸನಂ ಅಂತ ಹೇಳ್ತಾರೆ. ಒಂದು ಇದು ಸೆಪರೇಟ್ ಆಗಿ ತಕೊಂಡ್ರೆ ಅದಕ್ಕೇನಾಗ ಕ್ಷೀರ ಅಂದ್ರೆ ಚಿರಂ ಅಂದ್ರೆ ದೀರ್ಘಕಾಲವಾಗಿ ಆ ಒಂದು ನೀವು ಈ ಧರ್ಮಗಳನ್ನ ಆಚರಣೆ ಮಾಡಿ ಅಂತ ಒಂದು ಅರ್ಥ ಕ್ಷೀರವಸನಂ. ಇನ್ನೊಂದು ಕ್ಷೀರವಸನಂ ಅಂದ್ರೆ ಕ್ಷೀರ ಅಂದ್ರೆ ಟಾನ್ ಅಂತ ಅರ್ಥ, ಹರುಕು ಮುರುಕು ಬಟ್ಟೆ ಅಂತ ದಾಸರು ಹೇಳ್ತಾರಲ್ಲ, ಕುಚ್ಚಿದ ಕಂಬಳಿ ಕೊಟ್ಟ ಕಣ ಅನ್ನವೇ ಸೌಭಾಗ್ಯ ಅಂಬೋದಕ್ಕೆ ಇದು ಕ್ಷೀರವಸನಂ. ಇದು ಹೇಗೆ ಅಂದ್ರೆ ಕ್ಷೀರವಸನಂ ಅಂದ್ರೆ ನಾವು ಹೇಗಿರ್ಬೇಕು, ಈ ವಿವೇಕದಿಂದ ಇರಬೇಕು ಅಂತ ಹೇಳಿದ್ದಾರೆ. ಹೇಗೆ ವಿವೇಕ ಅಂಬೋದನ್ನ ಈ ತರ ಇಷ್ಟು ತನಕ ಹೇಳಿದೆಲ್ಲ ಚಿಂತನೆ ಮಾಡಿ, ಬೇಸಿಕಲಿ ಏನು ಚಿಂತನೆ ಮಾಡಬೇಕು ಅಂದ್ರೆ ಇದೆ, ಭಗವಂತನೇ ಸ್ವತಂತ್ರ, ಅವನು ದೇವತೆಗಳ ಮೂಲಕವಾಗ ಈ ದೇಹವನ್ನ ಬಳಸಿ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅಂತ ಚಿಂತನೆ ಮಾಡು ಅಂತ ಹೇಳಿದ್ದಾರೆ. ಈ ರೀತಿಯಿಂದ ನಾವು ಜೀವನ ಕ್ಷೀರಂ ಎಷ್ಟು ಕಾಲ ನಮ್ಗೆ ಆಗುತ್ತೋ ಅಷ್ಟು ಕಾಲ ಚಂದಾಗ ದೇಹವನ್ನ ಇಟ್ಟುಕೋಬೇಕು, ಬಿಕಾಸ್ ಈ ದೇಹದ ಮೂಲಕವೇ ನಮ್ಗೆ ಸಾಧನೆ ಆಗತ್ತೆ. ಸೊ ದೇಹಕ್ಕೆ ಏನು ಒಳ್ಳೇದೋ ಅದನ್ನ ಮಾಡಿ, ಎಷ್ಟು ಮಾಡಬೇಕೋ ಅಷ್ಟು ಮಾಡಿ, ಆ ದೀರ್ಘಕಾಲ ಯು ಹ್ಯಾವ್ ಟು ಲಿವ್ ಒಳ್ಳೆ ಆಹಾರ, ಭಗವಂತನ ನಿವೇದಿತವಾದ ಆಹಾರ ಇದನ್ನ ಸೇವನೆ ಎಲ್ಲ ಮಾಡಬೇಕು. ಕರ್ಮಗಳನ್ನ ಮಾಡುವ ರೀತಿ ಹೇಗಿರ್ಬೇಕು ಅಂತ ಕ್ಷೀರವಸನಂ ಅಂತ. ಕ್ಷೀರವಸನಂ ಅಂದ್ರೆ ಈ ದೇಹವನ್ನ ಬಟ್ಟೆ ಅಂಬೋದಕ್ಕೆ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ, ಬಟ್ಟೆ ಹಾಕೊಳ್ಳೋದು ಅಂದ್ರೆ ಬರೀ ಈ ಬಟ್ಟೆ ಅಂತ ಚಿಂತನೆ ಇಲ್ಲ. ಬಟ್ಟೆ ಅಂದ್ರೆ ಆ ನಮ್ಗೆ ರಕ್ಷಣೆ, ನಮ್ಮ ಮಾನವನ್ನ ರಕ್ಷಣೆ ಮಾಡೋದು ಬಟ್ಟೆ ಆಗತ್ತೆ. ಅದಕ್ಕೆ ಬಟ್ಟೆ ಆ ದೇವರಿಗೆ ನಮ್ಮ ವಸ್ತ್ರ ಸಮರ್ಪಯಾಮಿ ಅಂತ ನಾವು ಹೇಳೋವಾಗಲೇ ಬರೀ ಏನೋ ದೇವರಿಗೆ ವಸ್ತ್ರ ಇಲ್ಲವಾ, ನಾವು ಯಾಕೆ ವಸ್ತ್ರ ಸಮರ್ಪಣೆ ಮಾಡಬೇಕು? ಆ ತಿಳುವಳಿಕೆ ಸೋಮದೇವಯುಕ್ತಂ, ಸೋಮನಿಂದ ಕೊಡಲ್ಪಟ್ಟ ವಸ್ತ್ರ ಅಂತ. ಸೋಮ ಅಂದ್ರೆ ಅವನು, ಸೊ ಅಲ್ಲಿ ಹೇಳೋ ಅಲ್ಲ ನಾವು ಇದು ಇಟ್ಸ್ ನಾಟ್ ಕನೆಕ್ಟೆಡ್ ಟು ದಿಸ್. ನಾವು ವಸ್ತ್ರಂ ಸಮರ್ಪಯಾಮಿ ಅಂತ ಅಲ್ಲಿ ಮಾಡುವಾಗ ಅಲ್ಲಿ ಏನ್ ಚಿಂತನೆ ಮಾಡ್ತೀವಿ ಅಂದ್ರೆ, ದೇವರಿಗೆ ಆ ಸೋಮ ಕತ್ತಲೆ, ಕತ್ತಲೆ ಅಂದ್ರೆ ರಾತ್ರಿ ಟೈಮ್ಲಿ, ರಾತ್ರಿ ಟೈಮ್ಲಿ ಆ ಚಂದ್ರನ ಬೆಳಕು ಹೇಗೆ ಎಲ್ಲವನ್ನು, ಇಟ್ಸ್ ಲೈಕ್ ಅ ಫೈನ್ ಕ್ಲೋದಿಂಗ್, ಎಲ್ಲ ಕಡೆನು ಆ ಬಿಳಿ ವಸ್ತ್ರವನ್ನ, ಎಲ್ಲ ವಸ್ತ್ರದಿಂದ ಇಡೀ ಪ್ರಪಂಚವನ್ನ ಆವೃತ್ತ ಮಾಡಿಕೊಂಡಿರತ್ತಂತ. ಅಂದ್ರೆ ಚಂದ್ರ ದಿಕ್ಕಭಿಮಾನಿ, ಎಲ್ಲಾ ಕಡೆನು ಹರಡಿದಂತ. ದಿಕ್ ವಸ್ತ್ರ ಅದು ಹರಿತಾಂಸಾರದಲ್ಲೇ ಬರೋದು. ದಿಕ್ ವಸ್ತ್ರ ಅಂತ ಹೇಳೋ ಪಾಯಿಂಟ್ ಏನು ಅಂದ್ರೆ, ಆ ಕತ್ತಲೆಯಲ್ಲಿನೂ ಒಂದು ಬೆಳಕಿರತ್ತಂತ. ಹಾಗೆ ಈ ಕತ್ತಲೆಯಂತೆ ಇರುವಂತ ಈ ಸಂಸಾರದಲ್ಲಿನೂ ನಮಗೆ ನೀನು ಬೆಳಕು, ಈ ಬೆಳಕು ಅಂಬೋ ಈ ವಸ್ತ್ರವನ್ನ ಕೊಡ್ತಾ ಇದ್ದಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ವಿಷ್ಣು ಪುರಾಣದಲ್ಲಿ ಹೇಳ್ತಾರ, ಈ ವಸ್ತ್ರ ಅಂದ್ರೆ ಬೇರೆ ಒಂದು ಇಲ್ಲ, ಈ ವೇದದಲ್ಲಿ ಇರುವಂತ ಆ ಕರ್ಮವನ್ನ ತಿಳಿದು ಸರಿಯಾಗಿ ಆಚರಣೆ ಅನುಷ್ಠಾನಕ್ಕೆ ತಂದ್ರೆ ಅದೇ ವಸ್ತ್ರ ಆಗತ್ತೆ. ವೇದದಲ್ಲಿ ಹೇಳಿರುವಂತ ಈ ಕರ್ಮಗಳನ್ನ ಅನುಸಂಧಾನ ಇಲ್ಲದೆ ಮಾಡಿದ್ರೆ ಅದು ಆ ಒಂದು ನಗ್ನ ಅಂದ್ರೆ ವಸ್ತ್ರಹೀನತ್ವವನ್ನೇ ಹೇಳತ್ತ ಅಂತ ಹೇಳ್ತಾರೆ. ಸೊ ದೇವರಿಗೆ ವಸ್ತ್ರಂ ಸಮರ್ಪಯಾಮಿ ಅಂತ ನಾವು ಹೇಳುವಾಗ ನನಗೆ ಈ ವೇದೋಕ್ತವಾದ ಈ ಕರ್ಮದಲ್ಲಿ, ಕರ್ಮ ಅನುಷ್ಠಾನದಿಂದ ಮಾಡುವಂತೆ ಮಾಡು, ಇದೇ ವಸ್ತ್ರ ಈ ಕತ್ತಲೆಯಾಗಿ ಇರುವಂತ ಈ ಪ್ರಪಂಚದಲ್ಲಿ ಆ ಚಂದ್ರ ಹೇಗೆ ಆ ಒಂದು ಬಿಳಿ ಬಟ್ಟೆ ಹಾಕಿ ಎಲ್ಲಾ ಕಡೆನು ಕೊಟ್ಟಿದ್ದ ವಸ್ತ್ರ ಹಾಕ್ತಾನೋ ಹಾಗೆ ನೀನು ಕೊಡು ಅಂಬೋ ಪ್ರಾರ್ಥನೆಯಿಂದ ವಸ್ತ್ರ ಯುಗಳಂ ಸಮರ್ಪಯಾಮಿ ಅಂತ ಅದಕ್ಕೆ ವಸ್ತ್ರ ಸಮರ್ಪಣ ಎಂಬುದನ್ನ ಭಗವಂತನಿಗೆ ಮಾಡ್ತೇವೆ. ಆಕಾಶ ವಸ್ತ್ರಂ ಅಂತಾನೆ ಹೇಳ್ತೀವಿ ನಾವು. ಸೊ ಹೀಗೆ ಆ ವಸ್ತ್ರ ಆಗತ್ತೆ. ಈ ವಸ್ತ್ರ ಈ ಕರ್ಮಗಳನ್ನ ಮಾಡೋದು, ಈ ಕರ್ಮಗಳನ್ನ ಹೇಗೆ ಮಾಡಬೇಕು ಅಂದ್ರೆ, ಈ ದೇಹವನ್ನ ಬಳಸಿ ಈ ಕರ್ಮಗಳನ್ನ ನಾವು ಮಾಡುವಾಗ ಈ ಕರ್ಮಗಳು ನಮಗೆ ಬಂಧನೆಯಲ್ಲಿ ಹಾಕಬಾರದು. ಅಂದ್ರೆ ಏನು, ಬೇಸಿಕಲಿ ನಿಷ್ಕಾಮ ಕರ್ಮ ಮಾಡಬೇಕು. ನಿಷ್ಕಾಮ ಕರ್ಮ ಮಾಡುವ ಮೂಲಕ ಹೇಗಾಗುತ್ತೆ, ಚೀರವಸ್ತ್ರ ಅಂದ್ರೆ ಹರಕು ಬಟ್ಟೆ. ಹರಕು ಬಟ್ಟೆ ಏನ್ ಮಾಡ್ತೀರಾ, ತುಂಬಾ ಬಟ್ಟೆ ಹರಕು ಬಟ್ಟೆಯಾಗಿದೆ, ತಿರುಗಾ ಉಟ್ಕೊಳಕ್ ಆಗೋದಿಲ್ಲ. ಅಂದ್ರೆ ಏನು, ನಾನು ಮಾಡುವಂತ ಈ ದೇಹ ಚಂದಾಗಿರ್ಬೇಕು, ಚಿರಂ ಚಂದಾಗೆ ಪೋಷಣೆ ಮಾಡಬೇಕು. ಮಾಡುತ್ತಾ ಮಾಡುತ್ತಾ ಈ ಕರ್ಮಗಳು, ಮಾಡುವ ಕರ್ಮಗಳು ಹೇಗಾಗಬೇಕಂದ್ರೆ, ಈ ಕರ್ಮದಿಂದ ಇನ್ನೊಂದು ದೇಹ ಅಂಬೋ ವಸ್ತ್ರ ಬರಬಾರದು. ಇಟ್ ಶುಡ್ ನಾಟ್ ದಿಸ್ ಕರ್ಮ ಅಂದ್ರೆ, ಹಿಂದೆ ಮಾಡಿದ್ದಕ್ಕೆ ನಮ್ಗೆ ದೇಹ ಬಂದೇ ಬರತ್ತೆ ಬಿಡಿ. ಈವಾಗ ಮಾಡುವಂತ ಕರ್ಮ ಅಂದ್ರೆ ಅದೇ ತಿರುಗಾಗತ್ತೆ. ಈವಾಗ ಮಾಡುವಂತ ಕರ್ಮ, ದೇವರೇ ಮುಂದೆ ಹಿಂದೆ ಮಾಡಿದ್ದೆಲ್ಲ ತಪ್ಪಾಯಿತು, ಕ್ಷಮ ಮಾಡು, ಈವಾಗ ನೆನಪು ಕೊಟ್ಟಿದ್ದಿ, ನನ್ನ ಕೃತಜ್ಞತೆ, ಮುಂದೆ ನನ್ನಿಂದ ಕೆಟ್ಟ ಕೆಲಸ ನೀನೇ ಮಾಡ್ತಿ ಎಂಬ ಸ್ಮರಣೆಯನ್ನ ಕೊಡು, ನಿನ್ನ ವಿಸ್ಮರಣೆಯನ್ನ ಕೊಡಬೇಡ ಸ್ವಾಮಿ ಅಂತ ಪ್ರಾರ್ಥನೆ. ಇದು ಮೂರಿನಿಂದ ಒಂದು ಚಿಕ್ಕ ಕರ್ಮ ನಾವು ಮಾಡ್ತಾ ಮಾಡ್ತಾ ಹೋದ್ರೆ, ಈ ಕರ್ಮದಿಂದ, ಈವಾಗ ಮಾಡುವಂತ ಈ ಕರ್ಮದಿಂದ ನಮಗೆ ಇನ್ನೊಂದು ಜನ್ಮ ಬರುವುದಿಲ್ಲ. ಇದರಿಂದ ನಿರ್ಮಿತವಾದ ಇನ್ನೊಂದು ಜನ್ಮ ಅಂದ್ರೆ, ಇವಾಗ ನಾವು ಇದು ಮಾಡಿದ್ದೆ ಇದೇ ನಮ್ಗೆ ಲಾಸ್ಟ್ ಜನ್ಮ ಅಂತ ತಿಳ್ಕೊಬೇಡಿ. ಯಾಕೆಂದ್ರೆ ಹಿಂದಿನ ಕರ್ಮಗಳು ಎಷ್ಟೋ ಇದೆ, ಅದರಲ್ಲಿ ಪ್ರಾರಬ್ಧದಲ್ಲಿ ಎಷ್ಟೋ ಬಿದ್ದು ಬಿಟ್ಟಿದೆ, ಅದು ಏನೇನು ಮಾಡಕ್ಕಾಗೋರಿಲ್ಲ. ಪ್ರಾರಬ್ಧ ದುಃಖ ಕಡಿಮೆ ಮಾಡ್ತಾನೆ ಹೊರತು ಪ್ರಾರಬ್ಧ ಬಂದೇ ನಮ್ಗೆ ಬರತ್ತೆ. ಸಂಚಿತ ಇದೆಲ್ಲ, ಆ ಸಂಚಿತ ಬರೋದಿಲ್ಲ. ಮತ್ತು ಈವಾಗ ಮಾಡುವಂತ ಕರ್ಮಗಳು ಪ್ರಾರಬ್ಧದಲ್ಲಿ, ಕೆಟ್ಟ ಕರ್ಮಗಳು ಪ್ರಾರಬ್ಧದಲ್ಲಿ ಹೋಗಿ ಬಿಳದಂತೆ ದೇವರು ರಕ್ಷಣೆ ಮಾಡಲ್ಲಿ. ಅದೇ ಪಾದುಕೆಗಳು ಅಂತ ಸಮರ್ಪಣೆ ಮಾಡುವಂತ ದಾಸರು ಹೇಳ್ತಾರ, ಇದೇ ಅದು. ಚೀರವಸನಂ ಅಂದ್ರೆ, ಈ ಕರ್ಮಗಳಿಂದ ಈ ಬಟ್ಟೆ ಈ ಹರಕು ಮುರುಕು ಆಗಲಿ, ಸೊ ದಟ್ ಐ ಡೋಂಟ್ ಹ್ಯಾವ್ ಟು ವೇರ್ ಅಗೇನ್. ಹರಕು ಮುರುಕು ಬಟ್ಟೆಯನ್ನ ನಾವು ತಿರುಗಾ ಉಟ್ಕೊಳ್ಳೋದಿಲ್ಲ. ಹಾಗೆ ಈ ಕರ್ಮನೂ ಆಗಲಿ, ಇನ್ನೊಂದು ದೇಹಕ್ಕೆ ಕಾರಣ ಆಗದೆ ಇರಲಿ ಅಂತ ಅದಕ್ಕೆ ಚೀರವಸನಂ ಅಂತ ಅದಕ್ಕೆ ಹೇಳ್ತಾರ. ಚೀರವಸನಂ ಈ ರೀತಿಯಿಂದ, ಹಿಂದೆ ಹೇಳಿರುವಂತ ರೀತಿಯಿಂದ ನಾವು ಈ ಕರ್ಮಾಚರಣೆಯನ್ನ ಮಾಡ್ತಾ ಇರಬೇಕು. ಮಾಡಿದ್ರೆ ಇದು ನಮ್ಮ ಮುಂದೆ ನಮ್ಗೆ ಇದು ಇನ್ನೊಂದು ದೇಹ ಧಾರಣೆಗೆ ಕಾರಣ ಆಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ವಿಷಯವೂ ಬರುತ್ತೆ. ಎಲ್ಲದಲ್ಲಿನೂ ಸಾಧು ಸಂಘ, ಗುರು ಸಂಘ, ಗುರು ಹಿರಿಯರ ಸಂಘ ಅಂಬೋದು ನಮ್ಮ ಜಗನ್ನಾಥ ದಾಸರು ಹರಿಕಥಾಂಸಾರದು ಇದು ಸಂಘ ನಮ್ಗೆ ಇರ್ಲೇಬೇಕು ಅಂಬೋದಕ್ಕೆ ಇನ್ನೊಂದು ಏನ್ ಹೇಳ್ತಾರಂದ್ರೆ, ಇದು ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಹೇಗೆ ಸಾಧ್ಯ ಆಗತ್ತೆ, ಇಷ್ಟು ತನಕ ನಾವು ಕೆಟ್ಟದೆಲ್ಲ ತುಂಬಾ ಮಾಡಿದ್ವಿ, ಕೆಟ್ಟ ಕರ್ಮಗಳೇ ಮಾಡ್ತಾ ಬಂದಿದೆ, ಇವಾಗ ಏನೋ ಒಂದು 1 ಅವರ್ ಏನೋ ಕೂತು ಹರಿಕಥಾಂಸಾರ ಒಳ್ಳೆ ಕೇಳಿದ್ದೀವಿ, ಅಂದ ಮಾತ್ರಕ್ಕೆ ನಮಗೆ ಎಲ್ಲ ಒಳ್ಳೇದಾಗಿ ಬಿಡತ್ತಾ ಅಂತ ಕೇಳಿದಾಗ ಹೇಳ್ತಾರ, ದೇವರು ಹೇಗೆ ಮಾಡ್ತಾನ ಈ ಪ್ರೊಸೀಜರ್ ಹೇಳ್ತಾರ, ಹೌದಪ್ಪ ನೀನು ಕೆಟ್ಟ ಕರ್ಮಗಳು ಇಷ್ಟು ತನಕ ಮಾಡ್ತಾ 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 ಬಂದಿದ್ದಿ, ಈವಾಗ ಒಂದು ಒಳ್ಳೆ ನಿನ್ನ ಕರ್ಮ ಪಕ್ವ ಆಗೋ ಕಾಲ ಬಂದಿದೆ, ಆದ ಕಾರಣದಿಂದ ಈವಾಗ ಈ ಜ್ಞಾನವನ್ನ ನಾನು ಕೊಡ್ತಾ ಇದ್ದೀನಿ, ಈ ಜ್ಞಾನದಿಂದ ನೆಕ್ಸ್ಟ್ ನಿಮಿಷ ನಮ್ಗೆ ಏನು ಮೋಕ್ಷ ಬರಲ್ಲ, ಏನು ಬರುತ್ತೆ ಅಂದ್ರೆ ಸಾಧು ಸಂಘ ಬರುತ್ತೆ ಅಂತ ಹೇಳ್ತಾರೆ. ಸಾಧು ಸಂಘದಿಂದ ಏನು ಪ್ರಯೋಜನ ಆಗತ್ತಂದ್ರೆ, ಈ ಸಾಧುಗಳು ಏನು ಮಾಡ್ತಾರಂದ್ರೆ, ನಾವು ನೋಡ್ತೀವಲ್ಲ ಸ್ವಾಮಿಗಳ ಹತ್ರ ಅಲ್ಲಿ ಇಲ್ಲಿ ಹೋದಾಗ, ಜ್ಞಾನಿಗಳ ಹತ್ರ ಹೋದಾಗ ನಮಸ್ಕಾರ ಮಾಡುವಾಗ ಅವರು ಆಶೀರ್ವಾದ ಮಾಡ್ತಾರಂತೆ. ಅವರು ಆಶೀರ್ವಾದದಿಂದ, ಅವರ ಅನುಗ್ರಹದಿಂದ, ಅವರು ಮಾಡುವಂತ ಆಶೀರ್ವಾದದಿಂದ ಏನಾಗತ್ತಂದ್ರೆ ನಾವು ಮಾಡಿದ ಕೆಲವು ಕೆಟ್ಟ ಕರ್ಮಗಳೆಲ್ಲ ನಾಶ, ಅದೇ ನಾಶ ಆಗತ್ತಂತೆ. ಯಾಗ ನಾಶ ಆಗತ್ತಂದ್ರೆ ಆ ದೇವರು ದರ್ಶನ ಆದಾಗ ಸಂಚಿತ ಕರ್ಮ ಎಲ್ಲ ಸುಟ್ಟು ಹೋಗತ್ತಂದ್ರೆ ಏನು ಆ ಕ್ಷಣದ ಟಪ್ಪು ಟಪ್ಪು ಅಂತ ಎಲ್ಲ ಸುಟ್ಟು ಹೋಗತ್ತಂತಲ್ಲ, ಅದಕ್ಕೆ ಪ್ರೊಸೀಜರ್. ಈವಾಗ ನಮ್ಗೆ ಒಂದು ಒಳ್ಳೆಯ ದಾರಿಯಲ್ಲಿ ಭಗವಂತ ಹಾಕಿದ್ದಾನಂದ್ರೆ ಇಟ್ ಪೇವ್ಸ್ ವೇ ಟು ಸತ್ಸಂಗ, ಜ್ಞಾನಿಗಳ ಸಂಘ ನಮಗೆ ಸಿಕ್ಕತ್ತೆ. ಜ್ಞಾನಿಗಳ ಸಂಘ ಸಿಕ್ಕಿದ್ದಾಗೆ ಅವ್ರಿಗೆ ಜ್ಞಾನಿಗಳಿಗೆ ಅದೇ ಬಂತಲ್ಲ, ದೇವಗುರು ಪ್ರಾಜ್ಞ ಪೂಜನಂ ಅಂತ ಬಂತಲ್ಲ, ಹಾಗೇನೆ ಅವ್ರಿಗೆ ನಾವು ಪೂಜೆ ಮಾಡಿ ಹೋಗ್ತೀವಲ್ಲ, ಇದು ಆಗತ್ತೆ. ನಾವು ಎಲ್ಲರೂ ಒಂದು ಆರಾಧನೆ ಅಲ್ಲಿ ಇಲ್ಲಿ ಹೋದಾಗೆ ಅಲ್ಲಿ ದೊಡ್ಡವರು ಅದೇ ಹೇಳ್ತಾರೆ, ನಿನ್ನ ದರ್ಶನಕ್ಕೆ ಬಂದವನಲ್ಲ, ನಿನ್ನ ಭಕ್ತರ ಪಾದ ಕಮಲ ನೋಡಕ್ಕೆ ಬಂದೆ ಅಂತ ಬರ್ತಲ್ಲ, ಅದೇ ಮುಖ್ಯ. ಅಲ್ಲಿ ಬರುವಂತ ಗುರು ಹಿರಿಯರನ್ನ ನಮಸ್ಕಾರ, ಅವರ ಸಂಪರ್ಕ ನಮ್ಗೆ ಆಗತ್ತೆ, ಅವರ ಸಂಪರ್ಕದಿಂದ ಅವರ ಆಶೀರ್ವಾದದಿಂದ ನಮ್ಮ ಪಾಪಗಳು ಹೋಗತ್ತೆ, ದೆನ್ ನಮ್ಗೆ ಪಾಪ ಹೋಗತ್ತೆ, ದೆನ್ ದ ಗೇಟ್ ಓಪನ್ಸ್ ನಮ್ಗೆ, ಇಟ್ ವಿಲ್ ಓಪನ್ ಟು ಥ್ರೂ ದರ್ ಸಂಘ ನಮ್ಗೆ ಇಟ್ ಓಪನ್ಸ್ ಮೆನಿ ಡೋರ್ಸ್, ಒನ್ ಡೋರ್ ಓಪನ್ಸ್ ಮೆನಿ ಡೋರ್ಸ್, ಹಾಗೆ ನಮ್ಮ ಕರ್ಮಗಳು ಆಗತ್ತೆ ಅಂತ ಅಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇದು ಯಾವ ಕಾಂಟೆಕ್ಸ್ಟ್ ಅವ್ರು ಹೇಳ್ತಾರಂದ್ರೆ, ದೃಷ್ಟದಿಮ್ಮನ ಅಕ್ಕ ದೃಷ್ಟದಿಮ್ಮ ಅಗ್ನಿಯ ಅವತಾರ ಅವನು, ಅವನಿಗೆ ಏನು ಒಂದು ಇಲ್ಲ, ಬಟ್ ಅವನ ಮೂಲಕವಾಗಿ ನಮ್ಗೆ ತಿಳಿಸಿಕೊಡ್ತಾರೆ. ಏನ್ ತಿಳಿಸಿಕೊಡ್ತಾರೆ ಅಲ್ಲಿ ಅಂದ್ರೆ, ದೃಷ್ಟದಿಮ್ಮ ಬಂದು ದ್ರೋಣಾಚಾರ್ಯನ್ನ ಕೊಂದು ಬಿಡ್ತಾನೆ, ಅದನಿಂದ ಅವನಿಗೆ ಅಂದ್ರೆ ಅವನಿಗೆ ಪಾಪದ ಸೂಚನೆ, ಅದನಿಂದ ಅವನಿಗೆ ಪಾಪ ಬಂದಿಲ್ಲ, ಹಿಂದೆ ಇರುವಂತ ಪ್ರಾರಬ್ಧ. ಬಿಕಾಸ್ ದೇವತೆಗಳು ಅವ್ರಿಗೆ ನಂಬರ ಇಲ್ಲ, ಬಟ್ ಅಲ್ಲಿಂದ ಮಾರಲ್ ಏನು ನಮಗೆ ತಿಳಿಸುವಂತ ವಿಷಯ ಏನು ಅಂದ್ರೆ, ಆ ಒಂದು ಕಾರ್ಯದಿಂದ ಅವನಿಗೆ ಏನಾಯ್ತು ಅಂದ್ರೆ ಅದು ಮಾಡಿದ, ಅವನು ಮಾಡಿದ ಮೇಲೆ ಅಲ್ಲಿ ಕೃಷ್ಣ ವೇದವ್ಯಾಸ ಮತ್ತು ಭೀಮಸೇನರಿಗೆ ಅವರ ಅನುಗ್ರಹದಿಂದ ಅವರ ಸಂಪರ್ಕದಿಂದ ಅವರ ಆಶೀರ್ವಾದ ಅವರಿಗೆ ಸೇವೆ ಮಾಡ್ತಾನಂತ, ಯುದ್ಧ ರೂಪವಾದ ಸೇವೆ ಸೇನಾಧಿಪತಿಯಾಗಿದ್ದು ಆ ಸೇವೆಯನ್ನ ಮಾಡಿ ಅವ್ರಿಗೆ ಅರ್ಪಣೆ ಮಾಡಿದ್ದಾಗ ಅವರ ಆಶೀರ್ವಾದ ಡೈರೆಕ್ಟ್ ಆಗಿ ಭೀಮಸೇನರ ಆಶೀರ್ವಾದ ಮತ್ತು ವೇದವ್ಯಾಸರು ಮತ್ತು ಕೃಷ್ಣನ ಆಶೀರ್ವಾದ, ಅವರೇ ಸಾಧು ಸಂಘ, ಅದಕ್ಕಿಂತ ಏನ್ ಸಾಧು ಸಂಘ, ಆ ಸಾಧು ಸಂಘ ಅವರ ಆಶೀರ್ವಾದದಿಂದ ಅವನಿಗೆ ಯಾವ ಪಾಪವೂ ಅಂಟಲ್ಲ. ಅಂದ್ರೆ ಅವನಿಗೆ ಅದು ಪ್ರಾರಬ್ಧದಿಂದ ಬಂದಿದ್ದು ಸೂಚಕನೇ ಅದು, ಬಟ್ ನಾವು ಅದನಿಂದ ಏನು ತಿಳ್ಕೋಬೇಕು ಅಂದ್ರೆ, ಈ ರೀತಿಯಿಂದ ನಮಗೇನು ನಾವು ಇಷ್ಟು ದಿನ ಮಾಡಿದ ಪಾಪಗಳು ನಮಗೆ ಇವಾಗ ಈ ಒಂದು ದೇವರ ಬಗ್ಗೆ ಕರ್ಮಗಳು ಧರ್ಮ ಭಾಗವತ ಧರ್ಮ ಇದೆಲ್ಲ ತಿಳ್ಕೊಳ್ಳುವ ಮೂಲಕವಾಗಿ ನಮಗೆ ಏನಾಗತ್ತಂದ್ರೆ ಆ ಒಂದು ಸಂಘ, ಹಿರಿಯರ ಸಂಘ, ಜ್ಞಾನಿಗಳ ಸಂಘ ನಮ್ಗೆ ಸಿಕ್ಕತ್ತಂತ. ಜ್ಞಾನಿಗಳ ಸಂಘ ನಮ್ಗೆ ನಾರದರು ಇಲ್ಲಿ ಹೇಳೋದು, ನಾರದರು ವಸುದೇವನಿಗೆ ಹೇಳ್ತಾ ಬಂದಿದ್ದಾರೆ, ನಮಗೆ ನಾರದರಂತೂ ಸಿಕ್ಕಲ್ಲ, ಬಟ್ ನಮ್ಗೆ ಯಾರು ಸಿಗ್ತಾರಂದ್ರೆ ಇನ್ನೊಂದು ವ್ಯಕ್ತಿ ದ್ವಾರ ನಮ್ಗೆ ಸಿಕ್ತಾರಂತ, ಸಿಕ್ಕೇ ಸಿಕ್ಕತ್ತಾರಂತ ನಮ್ಗೆ. ಅವ್ರ ಆಶೀರ್ವಾದದಿಂದ ನಮಗೆ ಒಳ್ಳೇದಾಗತ್ತೆ, ನಮ್ಮ ಪಾಪಗಳು ಹೋಗುತ್ತೆ, ಇಟ್ ಪೇವ್ಸ್ ವೇ ಎಂಬುದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಕ್ಷೀರವಸನಮ್ಮೆ ಅಂತ ಹೇಳ್ತಾರೆ. ಇದಕ್ಕೆ ನಾವು ಇದನ್ನೇ ಇಟ್ಟುಕೊಂಡೇ ನಾವು ಹೇಳ್ತೀವಿ, ವಾಯುದೇವರ ದೇಹ ಲಿಂಗದೇಹ ಹೇಗಂದ್ರೆ ದಗ್ಧಪಟ ಆಗೋದು, ಆಸೆಫ್ ಇಟ್ ಈಸ್ ನಾಟ್ ದೇರ್ ದಗ್ಧಪಟ ಅಂತಾನೆ ಹೇಳ್ತೀವಿ. ಅಂದ್ರೆ ಕ್ಷೀರವಸನಮ್ಮ ಅವ್ರದ್ದೇ ಅಂದ್ರೆ ಅವ್ರ ಕರ್ಮ ಅವ್ರಿಗೆ ಬಂಧನಕ್ಕೆ ಕಾರಣ ಆಗೋದೇ ಇಲ್ಲ. ಯಾಕೆಂದ್ರೆ ಇಷ್ಟು ಭಾಗವತ ಧರ್ಮಗಳನ್ನ ಯಾವತ್ತು ಕ್ಷಣ ಕ್ಷಣವೂ ಅವರು ಮಾಡ್ತಾ ಇರ್ತಾರೆ ಮಾತ್ರ ಅಲ್ಲ, ನಮ್ಮಿಂದ ನಮಗೇನು ಹೇಳಿಕೊಟ್ಟು ಮಾಡಿಸ್ತಾರ ಅವರು. ಸೊ ಹಾಗೆ ಕ್ಷೀರವಸನಂ ಎಂಬುದು ಇಲ್ಲಿ ನೋಡಿದ್ದೀವಿ. ನೆಕ್ಸ್ಟ್ ಕ್ಲಾಸ್ಲಿ ನಾವು ಉಳಿದುದನ್ನ ನೋಡೋಣ. ಅಂಬೋಲಿ ಕೃಷ್ಣಾರ್ಪಣ ಮಸ್ತು.